ಗುಣತತ್ವದೋ ಕ್ರಿಯಾಕ್ರಿಯಾವತೋ ಇತ್ಯಾದಿ ಅರ್ಥವನ್ನು ಬರುತ್ತೆ. ಮುಂದೆ ಕಿಂಚ ಆಕಾಶಶ್ಚ ತಾವತ್ ಅಂಶಾಃ ಸಂತಿ ಇತಿ ಅಂಗೀಕಾರ್ಯಂ. ಅನ್ಯಥಾ ಆಕಾಶೇ ವಿಹಗ ಶರೀರ ಭಾವಾಭಾವವು ನ ಸ್ಯಾತಾಂ. ಇನ್ನು ಅಂಶ ಅಂಶೇನೋಹ ಹೇಳಬೇಕಾಗಿದೆ. ಯಾವುದಕ್ಕೆ ಹೇಳಿದರೆ ಹಿಂದೆ ಅಂಶಾಂಶೇನೋಹ ಅತ್ಯಂತಾಭೇದ ಭೇದಾಭೇದವು ಚ ಜ್ಞಾತವ್ಯವು ತತ್ರ ಏಕಾಂಶೇನ ಭೇದಾಭೇದವು. ಅದೇ ಆಗಬೇಕಾಗಿತ್ತಲ್ಲ ಇನ್ನು ಹಿಂದೆನ ಹಿಂದೆ ಜಾತಿ ವಿಶೇಷಯೋ ಜಾತಿ ವ್ಯಕ್ತಿಯವರಪ್ಪಿ ಭೇದ ಭೇದಾಭೇದವು ಅಭೇದಶ್ಚ ಯಥಾಸಂಭವಂ ಜ್ಞಾತವ್ಯಂ. ಜಾತಿ ವಿಶೇಷಗಳಿಗೆ ಮತ್ತು ಜಾತಿ ವ್ಯಕ್ತಿಗಳಿಗೆ ಭೇದಾಭೇದ ಮತ್ತು ಅಭೇದ ಯಥಾಸಂಭವಂ ಜ್ಞಾತವ್ಯಂ. ತತ್ರ ಬ್ರಾಹ್ಮಣತ್ವ ಪಿಂಡಯೋ ಭೇದಾಭೇದೋ ಮಹಾಪಾತಕೇನ ಜಾತೇರಪಾಯ. ಬ್ರಾಹ್ಮಣತ್ವಕ್ಕೂ ದೇಹಕ್ಕೂ ಇರೋ ಸಂಬಂಧ ಏನೋ ಭೇದ ಮತ್ತು ಅಭೇದ. ಅದಕ್ಕೆ ಅವನು ಸರಿಯಾಗಿ ಬ್ರಾಹ್ಮಣನಾಗಿದ್ದಾಗ ಬ್ರಾಹ್ಮಣ್ಯವನ್ನು ನಡೆದಿದೆ. ಮಹಾಪಾತಕೇನ ಜಾತೇರಪಾಯ, ಮಹಾಪಾತಕಾದಿಗಳನ್ನು ಮಾಡಿದಾಗ ಜಾತಿ ಅನ್ನೋದೇನಾಗುತ್ತೆ, ಬ್ರಾಹ್ಮಣ ಜಾತಿ ಹೊರಟೋಗ್ಬಿಡುತ್ತೆ. ಆದ್ರಿಂದಾಗಿನೇ ಭೇದಾಭೇದ ಹೇಳಬೇಕೆ ಹೊರತು ಅಭೇದನೂ ಹೇಳಾಗಿಲ್ಲ, ಭೇದನೂ ಹೇಳಾಗಿಲ್ಲ. ಘಟತ್ವ ಘಟಯೋಹು ಅತ್ಯಂತಾಭೇದ ಏವ. ಘಟತ್ವ ಜಾತಿ ಇದೆ, ಘಟ ಇದೆ. ಘಟ ಮತ್ತು ಘಟತ್ವ ಎಂಥದ್ದು? ಘಟ ಇರೋರಿಗೂ ಘಟ ಇರುತ್ತೆ, ಘಟತ್ವ ಇರುತ್ತೆ. ಏನ್ ಮಾಡಿದ್ರೆ ಘಟತ್ವ ಹೋಗೋದಿಲ್ಲ, ಅದಕ್ಕೇನಂತ ಕರೀತಾರೆ ಅದನ್ನ? ಅಭೇದ ಅಂತ ಕರೀಬೇಕು. ಎಲ್ಲಿ ವಸ್ತು ಇದ್ದು ಅದರ ಧರ್ಮ ಬದಲಾಗುತ್ತೋ ಅದು ಅನಿತ್ಯ ಧರ್ಮ. ಅನಿತ್ಯ ಧರ್ಮಕ್ಕೂ ಅದಕ್ಕೂ ಭೇದಾಭೇದ, ನಿತ್ಯ ಧರ್ಮಕ್ಕೂ ಇದಕ್ಕೂ ಅಭೇದ. ವಿಶಿಷ್ಟ ಶುದ್ಧ ಯೋಹೋ ಘಟನೆ ಇಲ್ಲ, ಈಗ ಘಟತ್ವ ಅಲ್ಲ, ಘಟನೂ ಇಲ್ಲ ಘಟತ್ವನೂ ಇಲ್ಲ. ಅರ್ಥ ಆಯ್ತಾ? ಆಗ ಇಲ್ಲಿ ಹಾಗಲ್ಲ, ದೇಹ ಇದೆ, ಬ್ರಾಹ್ಮಣ್ಯ ಹೊರಟೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಬ್ರಾಹ್ಮಣ್ಯ ದೇಹ ಎರಡು ಒಟ್ಟಿಗೆ ಹೋಗೋದಾಗಿದ್ರೆ ಬೇರೆ ಮಾತು, ದೇಹ ಇದೆ ಬ್ರಾಹ್ಮಣ್ಯ ಹೋಗಿದೆ ಅಲ್ಲ, ಹಾಲು ಘಟ ಘಟತ್ವ ಒಟ್ಟಿಗೆ ಎರಡು ಹೋಗಿಬಿಡುತ್ತೆ. ಆದ್ರಿಂದ ಏನಾಯ್ತು, ಘಟ ಇರೋರಿಗೆ ಏನಿತ್ತು ಅಂತಾಯ್ತು? ಈಗ ಘಟತ್ವ ಇತ್ತು, ಅದಕ್ಕೆ ನಿತ್ಯ ಧರ್ಮ ಅನ್ಸಿದ್ರು. ವಸ್ತು ನಿತ್ಯ ಇಲ್ಲದೆ ಇರಬಹುದು, ಆ ಅನಿತ್ಯ ವಸ್ತುವಾಗಿದ್ದರೂ ಕೂಡ ಅದರ ಜೊತೆಗಿರತಕ್ಕಂಥ ಒಂದು ಧರ್ಮ ವಸ್ತು ಇರೋವರೆಗೂ ಇರೋದಾಗಿದ್ರೆ ಏನಂತ ಕರೀತಾರೆ ಅದನ್ನ? ಅದಕ್ಕೆ ನಿತ್ಯ ಧರ್ಮ ಅಂತ ಹೇಳಿದ್ರು. ಘಟ ಘಟತ್ವ ಅದಕ್ಕೆಲ್ಲ ಅಭೇದವನ್ನೇ ಹೇಳಬೇಕು. ವಿಶಿಷ್ಟ ಶುದ್ಧಯೋ ವಿಶಿಷ್ಟಸ್ಯ ವಿಶೇಷ್ಯ ಸ್ವರೂಪಸ್ಯ ಚ ಭೇದಾಭೇದೌ ಅಭೇದಶ್ಚೇತಿ ಜ್ಞಾತವ್ಯಂ. ತತ್ರ ಪರ್ವತಸ್ಯ ಅಗ್ನಿವತಸ್ಯ ಭೇದಾಭೇದೌ. ವಿಶಿಷ್ಟ ಶುದ್ಧಯೋ ವಿಶಿಷ್ಟಸ್ಯ ವಿಶೇಷ್ಯ ಸ್ವರೂಪಸ್ಯ ಚ ಭೇದಾಭೇದೌ ಅಭೇದಶ್ಚ ಇತಿ ಜ್ಞಾತವ್ಯಂ. ವಿಶಿಷ್ಟ ಮತ್ತು ಶುದ್ಧ. ಈಗ ದಂಡಿ ದಂಡ ಹಿಡ್ಕೊಂಡಿದ್ದವ ನಮ್ಮನ್ನು, ಅವನು ಏನಂತ ಹೆಸರು? ಈಗ ದಂಡಿ ಅಂತ ಹೆಸರು. ದಂಡ ಬಿಟ್ಟುಬಿಡ್ತಾನೆ, ಆ ದಂಡಿ ಅಲ್ಲ ಅವನೀಗ. ಸೊ ದಂಡ ಇರೋವರೆಗೂ ಅವನು ಏನಾಗಿದ್ದಾನೀಗ? ದಂಡಿನೇ. ಆದರೆ ಯಾವ ದಂಡ ತೆಗೆದು ಹಾಕ್ಬಿಡ್ತಾನಾಗ? ದಂಡಿ ಅಲ್ಲ ಅವನು. ಅವಾಗೇನು ಹೇಳಬೇಕಾಗ? ವಿಶಿಷ್ಟ ಶುದ್ಧ. ದಂಡ ವಿಶಿಷ್ಟನಾಗಿದ್ದಾಗ ಅವನು, ದಂಡ ಬಿಟ್ಟಾಗ ಶುದ್ಧ. ಆಗ ಏನು ಸಂಬಂಧ ಹೇಳಬೇಕಲ್ಲಿ? ದಂಡ ಯಾವನು ಹಿಡ್ಕೊಂಡಿರ್ಬೇಕಂತ ನಿಯಮ ಇಲ್ಲಾದ್ರಿಂದಾಗಿನೇ ಏನು ಸಂಬಂಧ ಬಂತಲ್ಲಿ? ಭೇದಾಭೇದ ಸಂಬಂಧ ಬಂತು. ವಿಶೇಷ ಸ್ವರೂಪಸ್ಯ ಚ ಭೇದಾಭೇದ ವಿಶೇಷ ಸ್ವರೂಪ ಇದೆ. ಈಗ ದಂಡಿ ದಂಡಿತ್ವ ಅಂತಿದೆ, ದಂಡಿ ದಂಡಿತ್ವ. ಅದಕ್ಕೇನು ಹೇಳಬೇಕಾಗ? ದಂಡಿ ಇಲ್ಲಿವರೆಗೂ ದಂಡಿ ಆಗಿರ್ತಾನೆ, ದಂಡಿತ್ವ ಇರುತ್ತೆ. ದಂಡಿ ದಂಡಿ ಅಲ್ದವ ದಂಡಿತ್ವನೂ ಇರೋದಿಲ್ಲ. ದೇರ್ಫೋ ಏನು ಉಳಿತ ಅಲ್ಲಿಗ? ಅಭೇದ ಉಳಿತೆ. ಅಲ್ಲಿ ಅಭೇದ, ದಂಡಿ ಅಂತಕ್ಕಂಥವನಿದ್ದಾನೆ. ವಿಶಿಷ್ಟ ವಿಶೇಷದಿಂದ ಕೂಡಿದವನು ವಿಶಿಷ್ಟ. ವಿಶೇಷಣ ಇರೋವರೆಗೂ ಅವನಿಗೇನಂತ ಹೆಸರೀಗ? ದಂಡಿ ಅಂತಾನೇ ಹೆಸರು. ಆಗ ಭೇದಾಭೇದನೇ. ಅದು ಯಾವ ತೆಗೆದು ಹಾಕ್ಬಿಡ್ತಾನೆ, ಅಭೇದ ಭೇದ ಸ್ಪಷ್ಟ ಕಾಣಿಸ್ತಾ ಇದೆ ಆಗ ಅದೇ. ಆದರೆ ಇದಾಗಲ್ಲ, ದಂಡಿತ್ವ ಅನ್ನೋದು ದಂಡ ಇರೋವರೆಗೂ ಇರೋದ್ರಿಂದ ದಂಡ ಹೋದ್ಮೇಲೆ ದಂಡಿನೂ ಇಲ್ಲ, ದಂಡಿತ್ವನೂ ಇಲ್ಲ. ದೇರ್ಫೋರ್ ಅದೇನಂತ ಕರಿಬೇಕು ಅದನ್ನ? ಅಭೇದ ಅಂತಾನೆ ಕರಿಬೇಕು. ತತ್ರ ಪರ್ವತಸ್ಯ ಅಗ್ನಿಮತಶ್ಚ ಭೇದ ಅಭೇದ. ವಿಶೇಷಣೆ ಎಂಥ ವಿಶೇಷಣೆ ಎರಡು ಮತ್ತೆ ಈಗ ಎಂಥ ವಿಶೇಷಣೆ ಇರಬಹುದು? ನಿತ್ಯ ಆಗಿಬಿಟ್ಟಿದ್ರೆ ನಿತ್ಯ ವಿಶೇಷ ಪರ್ವತ ಅನಂತ ಅನಂತ ಕಲ್ಯಾಣ ಗುಣ ವಿಶಿಷ್ಟನಾದವನು. ಎಂಥ ಕಲ್ಯಾಣ ಗುಣ ಏನವೆಲ್ಲ ಕೂಡ ಪರಮಾತ್ಮನೊಂದಿಗೆ ಯಾವಾಗಲೂ ಇರೋದು. ಅದಕ್ಕೇನು ಹೇಳಬೇಕಲ್ಲಿ? ಅಭೇದನೇ ಹೇಳಬೇಕು. ತತ್ರ ಪರ್ವತಶ್ಚ ಅಗ್ನಿಮತಶ್ಚ ಭೇದಾಭೇದವು. ಈಗ ಪರ್ವತ ಇದೆ, ಪರ್ವತೋ ಅಗ್ನಿಮಾನ್ ಅಂತ ಹೇಳಿದ್ವಿ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದ್ವಿ. ಬೆಂಕಿ ಯಾವಾಗಲೂ ಇರಬೇಕು ಅಂತೇನೂ ಇಲ್ಲ. ಈಗ ಅಗ್ನಿ ವಿಶಿಷ್ಟವಾದದ್ದು ಪರ್ವತ, ಅಗ್ನಿ ವಿಶಿಷ್ಟವಾದದ್ದು ಪರ್ವತ. ಯಾರೋ ಒಂದು ಹಾರಿಸಿದ್ರೆ ಬೆಂಕಿ ಹೊರಟೋಗ್ಬಿಡುತ್ತೆ ಈಗ. ಆದರೆ ಬೆಂಕಿ ಇದ್ದ ಕಾಲಕ್ಕೆ ಪರ್ವತೋ ಅಗ್ನಿಮಾನ್ ಹೌದು. ಬೆಂಕಿ ಆರಿದ್ಮೇಲೆ ಪರ್ವತ ಇದೆ, ಅಗ್ನಿಮತ್ವ ಇಲ್ಲ. ದೇರ್ಫೋರ್ ಪರ್ವತಕ್ಕೂ ಅಗ್ನಿಗಿರೋ ಸಂಬಂಧ ಎಂಥದ್ದದು? ಭೇದಾಭೇದ. ಅಗ್ನಿಮತ್ವ ಅನ್ನೋದು ಅಗ್ನಿ ಇರೋರಿಗಿತ್ತು ಆಮೇಲೆ ಇರಬೇಕಾಗಿಲ್ಲ. ಇದೆಲ್ಲ ಅರ್ಥ. ಇದು ಪರ್ವತತ್ವ ಅಂತಿದ್ದೆ, ಯಾವಾಗ ಏನಾಗುತ್ತೆ? ಯಾವಾಗ ಪರ್ವತ ಇರು ಪರ್ವತತ್ವ ಅಂತಿದ್ದೆ ಇರು. ಅಗ್ನಿಮತ್ವ ಯಾವಾಗಲೂ ಇಲ್ಲ, ಪರ್ವತತ್ವ ಯಾವಾಗಲೂ ಉಳ್ಕೊಂಡಿರುತ್ತೆ. ಆದ್ದರಿಂದ ಅದಕ್ಕೋ ಅದಕ್ಕಿರೋ ಸಂಬಂಧ ಅಭೇದ ಸಂಬಂಧ. ವಿಷ್ಣೋ ಸರ್ವಜ್ಞಶ್ಚ ಚ ಅತ್ಯಂತ ಅಭೇದ ಏವಾ. ಅದಕ್ಕೆ ದೃಷ್ಟಾಂತ ಕೊಟ್ರಿ. ಪರ್ವತ ಸದ್ಭಾವೇಪಿ ಅಗ್ನಿಮತ್ವ ಅಭಾವಾತ್. ಪರ್ವತ ಇದ್ರೂ ಕೂಡ ಅಗ್ನಿಮತ್ವ ಹೊರಟೋಗೋದ್ರಿಂದ ಅಲ್ಲಿ ಭೇದಾಭೇದ. ವಿಷ್ಣುವಿಗೂ ಅನ್ನೋ ಗುಣಗಳಿಗೆ ಮಾತ್ರ ಏನು ಹೇಳಬೇಕಲ್ಲಿ, ಅತ್ಯಂತ ಅಭೇದ ಏವ ವಿಷ್ಣೋ ಸರ್ವಜ್ಞಶ್ಚ ಚ ಅತ್ಯಂತ ಅಭೇದ ಏವ. ಎಸ್ ಸರ್ವಜ್ಞ ಸರ್ವವಿತ್, ವಿಷ್ಣು ಸರ್ವಜ್ಞ, ವಿಷ್ಣು ಸರ್ವಶಕ್ತ ಇವೆಲ್ಲ ಹೇಳುತ್ತೆ. ಅವಾಗೆಲ್ಲ ಏನಂತ ಹೇಳಬೇಕು, ಯಾವ ಕಾಲಕ್ಕೂ ವಿಷ್ಣುವಿಗೂ ಅವನ ಧರ್ಮಗಳು ಹೇಳಬೇಕಾದ್ರೆ, ಪರಮಾತ್ಮನಿಗೆ ಎಂಥ ಎರಡು ಧರ್ಮಗಳಿಲ್ಲ, ನಿತ್ಯ ಧರ್ಮ ಅಂತ ಒಂದು, ಅನಿತ್ಯ ಧರ್ಮ ಅಂತ ಒಂದಿಲ್ಲ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾ ಚ. ಪರಮಾತ್ಮನ ಜ್ಞಾನ ಬಲ ಕ್ರಿಯಾ ಎಲ್ಲವೂ ಕೂಡ ಏನಾಗಿದೆ, ನಿತ್ಯ ಧರ್ಮಗಳು, ಸ್ವಭಾವ. ಆದ್ದರಿಂದ ಅಭೇದವನ್ನೇ ಹೇಳಬೇಕು. ಏವ ಕಾರೇಣ ವಿಶಿಷ್ಟಶೈವ ಅನಭ್ಯುಪಗಮಂ ಸರ್ವತ್ರ ಭೇದಾಭೇದ ಅಭ್ಯುಪಂಚ ವ್ಯಾವರ್ತಯತಿ. ಏವ ಕಾರೇಣ ಏವ ಹೇಳಿದ್ರಿಂದ ವಿಶಿಷ್ಟಶೈವ ವಿಶಿಷ್ಟಶೈವ ಅನಭ್ಯುಪಗಮಂ. ವಿಶಿಷ್ಟವನ್ನೇ ಒಪ್ಪೋದಿಲ್ಲ ಅಂತ ಯಾರು ಹೇಳೋದಾದರೆ ಅದು ಸರಿಯಲ್ಲ. ಯಾಕೆ ವಿಶಿಷ್ಟ ಕಂಡಿದೆ, ಈಗ ಪರಮಾತ್ಮ ಗುಣವಿಶಿಷ್ಟ ಅಂತ ಕಂಡ ಮೇಲೆ ವಿಶಿಷ್ಟನೇ ಒಪ್ಪೋದಿಲ್ಲ ಅಂತ ಹೇಳ್ಕೊಡೋದು. ಮತ್ತೆ ವಿಶಿಷ್ಟ ಒಪ್ಪಿದ ಮೇಲೆ ಭೇದಾಭೇದ ಅಭ್ಯುಪಮ ದೇವರಿಗೂ ದೇವರ ಗುಣಗಳು ಏನು ಹೇಳಬಾರದು, ಭೇದಾಭೇದವನ್ನು ಹೇಳಬಾರದು. ಇದು ಅರ್ಥ ಮಾಡಿಕೊಂಡ್ರೆ ಭೇದಾಭೇದ ಯಾವಾಗ ಹೇಳುತ್ತೇವೋ, ಏನು ದೋಷ ಹೇಳಿದಾಗಾಯ್ತು ದೇವರ ಗುಣಗಳಿಗೆ, ಯಾವುದೋ ಒಂದು ಕಾಲಕ್ಕೆ ಹೋಗುತ್ತೆ ಅಂತ ಅರ್ಥ. ಅದು ಯಾವಾಗ ಭೇದಾಭೇದ ಹೇಳ್ತೇವೋ ನಿತ್ಯ ಅಲ್ಲ ಅಂತ ಅರ್ಥ. ನಿತ್ಯ ಅಲ್ಲ ಅಂದಮೇಲೆ ದೇವರ ಗುಣಗಳಿಗೆ ಏನು ಬಂತ, ದೊಡ್ಡ ಪೆಟ್ಟು ಬಿದ್ದಾಗಾಯ್ತು, ನಿತ್ಯ ತೊಳ್ತೋಯ್ತು. ಅದು ಮೊದಲೇ ಹೇಳಿದೆ, ಹಾಲಿಗೂ ಅದರ ಬಣ್ಣಕ್ಕೂ ಏನು ಹೇಳಬೇಕು, ಈಗ ಅಭೇದವನ್ನೇ ಹೇಳಬೇಕು. ಯಾಕೆ ಹಾಲಿರೋವರೆಗೆ ಇರೋದ್ರಿಂದಾಗಿನೇ, ಇಲ್ಲದವ್ರಿಗೆ ಬಿಸಿ ಹಾಲು ಅಂತ ಹೇಳಿಬಿಟ್ಟು ಯಾವ ಹಾಲು ಯಾವಾಗಲೂ ಏನಾದ್ರೂ ಇರಬೇಕಾಗಿತ್ತದು, ಬಿಸಿನೇ ಇರಬೇಕು. ಹಾಗಿಲ್ಲ, ಆದ್ದರಿಂದ ಅದು ಅನಿತ್ಯ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಉಪಯೋಗ ಇಲ್ಲದೆ ಬರುತ್ತೆ, ದೇವರವರಿಗೂ ಉಪಯೋಗ ಆಗುತ್ತೆ. ನಮಗೂ ಸಂಸಾರಾವಸ್ಥೆಯಲ್ಲಿ ದುಃಖ ದುಃಖಾದಿಗಳು ಎರಡು ಅನುಭವನು ಕಾಣ್ತಾ ಇದೆ. ಆದರೆ ಮೋಕ್ಷದಲ್ಲಿ ಏನಂತ ಹೇಳ್ತಾರೆ, ಬರೀ ಸುಖ ಅಂತ ಹೇಳ್ತಾರೆ. ದೇವರಪ್ಪ ಇಲ್ಲಿ ದುಃಖ ಎಂಥ ದುಃಖ ಅಂತ ಆಯ್ತು, ಈಗಿದು ನಿತ್ಯ ದುಃಖ ಅಲ್ಲ ಇದು. ಆದ್ರಿಂದ ಏನಾಯ್ತು, ಹೋಗೋ ಚಾನ್ಸ್ ಇದೆ. ನಿತ್ಯ ದುಃಖ ಅಂತ ಇದ್ದಿದ್ರೆ ಏನಾಗ್ತಿತ್ತು, ಪ್ರಯತ್ನ ಮಾಡಿ ಏನೇನು ಉಪಯೋಗಕ್ಕೆ ಬರ್ತಿದ್ದೀರಿ, ಹಾಲಿನ ಬಿಳಿ ಬಣ್ಣ ತೆಗಿತೀನಿ ಅಂದ್ರೂ ಒಂದು ಹಾಲನ್ನೇ ನಾಶ ಮಾಡ್ತೀನಿ ಅಂದ್ರೂ ಒಂದು ಹಾಗಾಗ್ತಿ. ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬೇಕಿತ್ತು. ನೋಡೋದಕ್ಕೆ ಏನಿಸುತ್ತೆ, ಏನು ಸಂಬಂಧ ಇದ್ರೆ ನಮಗೇನಂತ ಅನಿಸುತ್ತೆ, ಅದಲ್ಲ ಹಾಗಲ್ಲ. ಅದು ಹೋಗುತ್ತೋ ಇಲ್ಲೋ ತೀರ್ಮಾನ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗ, ಯಾವುದು ಕಪ್ಪು ಬಟ್ಟೆ ಇತ್ತು ಒಗೆದ ಸೋಪ್ ಹಾಕ್ತಿದ್ದಾನೆ, ಒಗಿತಾ ಒಗಿತಾ ಇದ್ದ ಯಾರೋ ಹಿಡ್ತಾರೆ, ಸಾಕೆ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. ಯಾತಕ್ಕೆ ಬೆಳಗ್ಗೆ ಮಾಡ್ತೀನಿ ಅಂದರೆ ಇರೋದೇ ಕಪ್ಪು, ಅದೇನು ಬೆಳಗಾಗೋ ಚಾನ್ಸೇ ಇಲ್ಲ. ಬಿಳಿ ಬಟ್ಟೆ ಏನಾಗಿತ್ತು, ಸ್ವಲ್ಪ ಕಪ್ಪತ್ತಿತ್ತು, ಅದನ್ನೇನು ಮಾಡ್ಬೋದು, ತೆಗೆದು ಹಾಕ್ಬೋದು. ಯಾಕೆ ಎಲ್ಲಿಂದ ಬಂದಿತ್ತು ಕಪ್ಪು ಬಣ್ಣ, ಅದು ಮರಣಿಂದ ಬಂದಿತ್ತು. ಕಪ್ಪು ಬಟ್ಟೆಯಲ್ಲಿ ಕಪ್ಪು ಬಣ್ಣ ಎಲ್ಲಿತ್ತದು, ಒಳಗೆ ಇತ್ತು. ಅದು ಒಳಗೆ ಇರೋದನ್ನು ತೆಗೆಲಕ್ಕೆ ಹೋದ್ರೆ ಬಟ್ಟೆನೇ ಹೋಗುತ್ತೆ ಹೊರತು ಕಪ್ಪು ಬಣ್ಣ ಹೋಗೋದಿಲ್ಲ. ಇದು ಹತ್ತಿದ್ರೆ ಮಾತ್ರ ಏನಾಗುತ್ತದೆ, ಹೊರಟೋಗ್ಬಿಡೋದು. ಇದು ಅರ್ಥ ಮಾಡಿಕೊಂಡ್ರೆ ಯಾವುದು ಪ್ರಯತ್ನ ಪಡಬೇಕು, ಅದು ಪ್ರಯತ್ನ ಪಡಬಾರ್ದು ಗೊತ್ತಾಗುತ್ತೆ. ಇದ್ರ ದುರ್ಯೋಧನ ಅದಿಗಳಿದ್ದಾರೆ, ಅನೇಕರು ಏನು ತಿಳ್ಕೊಂಡ್ಬಿಟ್ರು, ಕೃಷ್ಣ ಸಂಧಾನಕ್ಕೆ ಅಂತ ಹೊರಟ, ಭಾರಿ ಪ್ರಯತ್ನ ಪಟ್ಟ, ಫೇಲ್ ಆಗಿಬಿಡ್ತು ಅಂತೆ. ಕೃಷ್ಣ ಹಾಗಿದ್ರೆ ಸರ್ವಜ್ಞ, ದುರ್ಯೋಧನಿಗೂ ಅವನ ದುಷ್ಟತ್ವಕ್ಕೂ ಏನು ಸಂಬಂಧ ಇರೋದು, ಅಭೇದ ಸಂಬಂಧ. ಅಂದಮೇಲೆ ತೆಗೆದಾಕ್ಲಿ ಕೃಷ್ಣ ಪ್ರಯತ್ನ ಪಡ್ತಾನ, ಹಾಗಿದ್ರೆ ಕೃಷ್ಣ ಹಾಲಿನ ಬಣ್ಣ ತೇಲಿ ಟ್ರೈ ಮಾಡೋದಾಗ್ತಿತ್ತು. ಮತ್ತು ಕೃಷ್ಣ ಯಾತಕ್ಕೆ ಹೊರಟಿದ್ದೀಗ, ಉಳಿದೋರಿಗೆ ತೋರಿಸ್ಬೇಕಾಗಿತ್ತು, ಅವ್ರು ದುಷ್ಟ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಅಷ್ಟೇ ಹೊರತು ಬೇರೆ. ನ್ಯಾಯಾಧೀಶ ಕಣ್ಣಾರೆ ಕೊಲೆ ನೋಡಿದ್ರು ಕೂಡ ವಿಚಾರಣೆ ಯಾತಕ್ಕೆ ಮಾಡ್ತಾನೆ ಅಂತ ಕೇಳಿದ್ರೆ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ, ಉಳಿದವರಿಗೆಲ್ಲದ್ರೆ ಏನೋ ತನಕಂಡ ಸುಳ್ಳು ಹೇಳಿರ್ಬೋದು, ಸಂಶಯ ಬಂದ್ಬಿಡುತ್ತೆ. ಅಷ್ಟೇ ಹೊರತು ಇನ್ನೇನೋ ಅಲ್ಲ. ಅದು ಪ್ರೂವ್ ಮಾಡೋ ದೃಷ್ಟಿಯಿಂದ ಕೃಷ್ಣ ಹೊರಟಿದ್ದೆ ಹೊರತು ಚೇಂಜ್ ಮಾಡಲಿಕ್ಕೆ ಅಂತ ಹೊರಟ ಅಂತಾಗಿದ್ರೆ ಕೃಷ್ಣ ಸರ್ವಜ್ಞ, ಅದು ಯೋಚನೆ ಮಾಡ್ತಾ ಇರಬೇಕು. ಅದೇ ರೀತಿ ನಾವು ತುಂಬ ದುಷ್ಟರು ಇರ್ತಾರೆ, ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಏನು ಮಾಡಬೇಕಾಗ, ದುಷ್ಟರು ಯೋಚನೆ ಮಾಡಕ್ಕೆ ಹೋಗೋದು. ದುಷ್ಟರು ದುಷ್ಟರು ಅಷ್ಟೇ. ಇವತ್ತು ಖಾರ ಇದೆ, ಅದು ಏನು ಮಾಡಬೇಕೀಗ, ಬಿಸಾಕಿ ತೆಗೆದಾಕ್ಬಿಡ್ಬೇಕು ಅಷ್ಟೇ. ಹೊತ್ತು ಬೇಡ ಅಂತ ಹೇಳಿದರೆ ಅದನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಬರುತ್ತೆ ಇವೆಲ್ಲ ಕೂಡ. ಎಲ್ಲಿ ಪ್ರಯತ್ನ ಪಡಬೇಕು, ಎಲ್ಲಿ ಪ್ರಯತ್ನ ಪಡಕೂಡುದು, ಅವೆಲ್ಲ ಅರ್ಥ ಆಗುತ್ತೆ. ವ್ಯರ್ಥ ಪ್ರಯತ್ನ ಅಂತೀವಲ್ಲ ಅದಕ್ಕೆ, ವ್ಯರ್ಥ ಪ್ರಯತ್ನ ಮಾಡೋದು ದಡತನ. ಶ್ರಮಯೇವ ಹಿ ಕೇವಲ, ಬರೀ ಆಯಾಸ ಆಗುತ್ತೆ ಹೊರತು ರಿಸಲ್ಟ್ ಮಾತ್ರ ಏನೋ ಶೂನ್ಯ ಆಗಿರಬಾರ್ದು. ಈ ವಿಶಿಷ್ಟ ಶೈವ ಅಭಾವ ಅನಭ್ಯುಪಮ ಸರ್ವತ್ರ ಭೇದಾಭೇದ ಅಭ್ಯುಪಂಚ ವ್ಯಾವರ್ತಯತಿ ಮುದೋಯಿತು. ತಥಾ ಶಬ್ದ ಉಪಮಾಯಾಂ ಅಪಿಶಬ್ದ ಸಮುಚ್ಚಯೇ ಅಂಶಾಂಶಿನೋ ಅತ್ಯಂತ ಅಭೇದೋ ಭೇದಾಭೇದೌ ಚ ಜ್ಞಾತವ್ಯೌ. ಅದೇ ರೀತಿ ಅಂಶ ಮತ್ತು ಅಂಶಗಳಿಗೆ ಅತ್ಯಂತ ಅಭೇದ ಸ್ವರೂಪ, ಅಂಶ ಸ್ವರೂಪ ಅಂಶಗಳಿಗಾದರೆ, ಉಳಿದಕ್ಕಾದರೆ ಭೇದಾಭೇದವು ಚ ಜ್ಞಾತವು, ಭೇದಾಭೇದಗಳನ್ನು ತಿಳ್ಕೊಡ್ಬೇಕು. ಈಗ ಆಕಾಶದ ದೃಷ್ಟಾಂತ, ಆಕಾಶ ಅಂಬೋದು ಅಂಶಿ, ಅದರ ಪಾರ್ಟ್ಸ್ ಇದೆ, ಆಕಾಶಕ್ಕೆ ಪಾರ್ಟ್ಸ್ ಇವೆ. ಇದು ಉಪಯೋಗ ಬರುತ್ತೆ ಉಪಾಧಿ ಕಂಡ ಓದಬೇಕಾದ್ರೆ ಪಾರ್ಟ್ ಇದೆ ಎಂಬುದನ್ನು ಇನ್ನೂ ಕ್ಲಿಯರಾಗಿ ಹೇಳ್ತಾರೆ. ತತ್ರ ಏಕಾಂಶೇನ ಭೇದಾಭೇದವು, ಒಂದು ಅಂಶಕ್ಕೂ ಒಂದು ಅಂಶಿಗೂ ಏನು ಸಂಬಂಧ ಹೇಳಬೇಕು, ಭೇದಾಭೇದಕ್ಕೆ ಒಂದು ಅಂಶ ಹೋದ ಮಾತ್ರಕ್ಕೆ. ಈ ದೇಹಕ್ಕೆ ದೇಹದ ಅಂಗಾಂಗಗಳಿವೆ, ಸಾಮಾನ್ಯ ಮನುಷ್ಯರಿಗೆ ಕೈಕಾಲೆಲ್ಲ ಇದ್ದೇ ಸರಿ, ಅವನಿಗೂ ಅವ್ನು ನೋಡೋದಕ್ಕೆ ಏನಿಸುತ್ತೆ ನಮಗೀಗ, ಅಭೇದನೆ. ಅದು ಯಾವುದೋ ಕಾರಣಕ್ಕೆ ಕೈ ಕತ್ತರಿಸಿದ್ರು, ಆದರೂ ಜೀವ ಅವನಿದ್ದಾನೆ ಅಂದ್ಮೇಲೆ ಏನಾಯ್ತು, ಈಗ ಅದು ಭೇದ ಗೊತ್ತಾಯ್ತು. ಈಗ ತೀರ್ಪರ್ ಆಗ ಭೇದ ಅಭೇದ ಅಂಶಿಗೂ ಒಂದು ಅಂಶಕ್ಕೂ ಏನು ತಗೋಬೇಕಾಗ, ಎಲ್ಲ ಅಂಶಗಳಿಗೂ ಅಂಶಿಗೂ ತೊಗೊಂಡ್ಬಿಟ್ರೆ ಅಭೇದ. ಯಾತಕ್ಕೆ ಎಲ್ಲ ಅಂಶಗಳು ಇರೋದೇ ಇಲ್ಲ, ಅವನು ಎಲ್ಲ ಅಂಶಗಳು ತೆಗೆದು ಹಾಕಿಬಿಟ್ರೆ ಏನಿರೋದಿಲ್ಲ ಅಲ್ಲಿ, ಅಂಶನೇ ಇರೋದಿಲ್ಲ. ಆದರೆ ಒಂದೊಂದು ಅಂಶಕ್ಕೂ ಅಂಶಕ್ಕೂ ಇರೋ ಸಂಬಂಧ ಭೇದಾಭೇದ, ಎಲ್ಲ ಅಂಶಗಳಿಗೂ ಒಟ್ಟು ಅಂಶಗಿರೋ ಸಂಬಂಧ ಅಭೇದ, ಇದೆಲ್ಲ ಸ್ಪಷ್ಟ ತಿಳ್ಕೋಬೇಕು. ಎರಡು ಅಂಶಗಳಿಗೆ ಪರಸ್ಪರ ಕೈಗೂ ಕಾಲಿಗೂ ಏನು ಸಂಬಂಧ ಹೇಳಬೇಕಲ್ಲಿ, ಅಲ್ಲಿ ಭೇದನೆ ಕೈ ಕಾಲಲ್ಲ ಕಾಲು ಕೈಯಲ್ಲ, ಅದರಿಂದಾಗಿನೇ ಏನಲ್ಲ ಎರಡು ಕೂಡ ಭೇದನೆ ಹೇಳಬೇಕು. ಇದು ನಿಯಮ. ಆದರೆ ದೇವರಿಗೆ ಮಾತ್ರ ಎಲ್ಲ ಏನು ಹೇಳಬೇಕಲ್ಲಿ ಎಲ್ಲ, ಯಾಕೆ ದೇವ್ರ ಕೈ ಕತ್ತರಿಸೋ ಚಾನ್ಸ್ ಇಲ್ಲ, ಕಾಲು ಕತ್ತರಿಸೋ ಚಾನ್ಸ್ ಇಲ್ಲ, ಅದರಿಂದ ಏನಾಯ್ತದ ಯಾವಾಗಲೂ ಭೇದನೆ ಹೇಳಬೇಕು. ಎಲ್ಲ ದೇವ್ರಿಗೆ ಕಂಪೇರ್ ಮಾಡ್ತಾ ಹೋಗ್ಬೇಕು. ಬೇರೆ ಕಡೆ ಭೇದ ಇರೋ ಕೇಸ್ ಬೇರೆ, ಭೇದ ಭೇದ ಕೇಸ್. ಅದೇನು ಹೇಳ್ಬೇಕೀಗ ಯಮಧರ್ಮಿದ್ರ ಅಲ್ಲಿ ಕೂಡ ಏನಂತ ಹೇಳ್ಬೇಕೀಗ, ಅವರ ದೇಹಗಳಿಗೂ ಅವ್ರಿಗೆ ಏನಂತ ಏನಂತ ಸಂಬಂಧ ಹೇಳ್ಬೇಕಲ್ಲಿ ಭೇದ ಭೇದನೆ ಹೇಳ್ಬೇಕು, ಗೊತ್ತಾಯ್ತಾ. ಆದ್ರೆ ಯಮತ್ವ ಅಂಬದಿದೆಯಲ್ಲ ಅದು ಮಾತ್ರ ಏನಾಗಿರುತ್ತೆ, ಅದು ಅಭೇದನೆ ಹೇಳ್ಬೇಕು. ಭೇದಾಭೇದ ದೇವರಿಗೆ ಮತ್ಸ್ಯಾದಿ ರೂಪಗಳಿಗೆ ಭೇದ ಭೇದ ಹೇಳಬಾರದು. ಅದಕ್ಕೆ ಮತ್ಸ್ಯರೂಪ ಯಾವಾಗಲೂ ಇದೆ, ವಾಲಿ ರೂಪ ಯಾವಾಗಲಿಲ್ಲ, ವಿಧ ರೂಪ ಯಾವಾಗಲಿಲ್ಲ, ಆ ಇದ್ದಾಗಿತ್ತು ಆಮೇಲೆ ಹೋಯ್ತು. ಯಮ ರೂಪ ಇದೆ, ಆದ್ರಿಂದ ಅದೇ ಮೂಲ ರೂಪಕ್ಕೂ ಅಂಶ ರೂಪಗಳು ಏನಂತ ಹೇಳ್ಬೇಕಾಗ ಭೇದ ಭೇದ ಹೇಳಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವೋತ್ತಮತ್ತು ಉಪಯೋಗ ಬರೋದು. ಬೇರೆ ಎಲ್ಲ ಸಂಬಂಧಗಳು ಬೇರೆಯವರಲ್ಲಿ ಹೇಗೆ ಹೇಳ್ತೇವೆ ನಾವೀಗ, ದೇವರಲ್ಲಿ ಹೇಗೆ ಹೇಳ್ತೇವೆ ಅಂತ ತಿಳ್ಕೊಂಡಾಗ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಭಗವದ್ಗೀತೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದೇವರ ಮಹಿಮೆ ಸ್ಪಷ್ಟ ಅರ್ಥ ಆಗುತ್ತೆ. ತತ್ರ ಏಕಾಂಶೇನ ಭೇದಾಭೇದೋ ತಸ್ಮಿನ್, ಅದೇ ಜಾಂಬವಂತ ಇದ್ದಾರೆ, ವಯಸ್ಸಾಗೋಯ್ತು, ವೃದ್ಧ ಅಣ್ಣನ ಮುದುಕಾಗಿಬಿಟ್ಟಿದ್ದಾರಪ್ಪ, ಭಾರಿ ಜೀರ್ಣ ಆಗಿದೆ ಸರಿ ಮಾಡಿಕೊಡು ಅಂತ ಕೇಳ್ತಾರೆ. ಆದರೆ ದೇವರಿಗೆ ಅದುಂಟ ಏರಿಲ್ಲ. ಆದರೆ ಅಂಶ ಆದರೆ ಏನಾಯ್ತು ಈಗ ಆತನ ದೇಹಕ್ಕೂ ಅಥವಾ ಏನು ಸಂಬಂಧ ಬಂದಾಗುತ್ತೆ ಜಾಂಬವಂತನಿಗೂ? ಭೇದ ಭೇದನೆ, ಗೊತ್ತಾಯ್ತಾ. ಬೇರೆ ಆಗಿದ್ದರೆ ದೇಹ ಸಂಬಂಧನೇ ಇರ್ತಿಲ್ಲ, ಅದೇ ಆಗಿದ್ದರೆ ಮುದುಕಾಗ್ತಿದ್ದಿಲ್ಲ. ನಾನು ಮುದುಕಾಗಿಲ್ಲ ಆಗುವ, ನನ್ನ ದೇಹ ಮುದುಕಾಗಿದೆ ಅಂತ ತಿಳ್ಕೊಂಡು ನಾನು ಮುದುಕಾಗಿದ್ದೇನೆ ಅಂತ ತಿಳ್ಕೊಳ್ಳಿಲ್ಲ. ಕೃಷ್ಣ ಏನು ಮಾಡಿದ ಬದಲಾಯಿಸಿ, ದೇಹ ಕೃಷ್ಣನಿಗೆ ಏನಾಯ್ತು ಏನಾರಾಗಿದೆಯೇ ಆಗಲೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜೀವನಿಗೂ ಮತ್ತು ಪರಮಾತ್ಮನಿಗೂ ವ್ಯತ್ಯಾಸ ಇನ್ನೂ ಸ್ಪಷ್ಟವಾಗಲಿಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಅವಾಯ್ಡ್ ಮಾಡಿಕೊಂಡು ಅಭೇದ ಹೇಳಕ್ಕೆ ಸಾಧ್ಯ ಉಂಟು ಎಲ್ಲಾದರೂ ಕೂಡ? ಎಲ್ಲೂ ಸಾಧ್ಯ ಇಲ್ಲ. ತಸ್ಮಿನ್ ಅಪಗತೆ ಅಪಿ ಅಂಶನೋ ಅವಸ್ಥಾನಾತ್, ತಸ್ಮಿನ್ ಅಪಗತೆ ಅಪಿ ಅಂಶನೋ ಅವಸ್ಥಾನಾತ್. ಅನೇಕ ಅಂಶಗಳಿರತಕ್ಕಂಥ ಒಂದು ಅಂಶಿನ ಕೈಕಾಲಗಳು ಅಂಶಗಳು, ಇಡೀ ದೇಹ ಅಂಬೋದು ಅಂಶಿ. ಆದರೆ ಅವಕ್ಕಿರೋ ಸಂಬಂಧ ಒಂದೊಂದು ಅಂಶ ತೆಗೆದ್ರೂ ಕೂಡ ಅದೇನು ಇರುತ್ತ ದೇಹ, ಅದರಿಂದಾಗೇನೆ ಅದೇನಂತ ಕರಿತೇವೆ ನಾವಾಗ ಭೇದಾಭೇದವನ್ನೇ ಹೇಳಬೇಕು ಅಂತ ಹೇಳಿ. ತಸ್ಮಿನ್ ಅಪಗತೆ ಅಂಬಿ ಅಂಶೇನೋ ಅವಸ್ಥಾನಾತ್, ತಸ್ಮಿನ್ ಅಂದ್ರೆ ಅಂಶೆ, ಒಂದು ಅಂಶ ಹೋದಾಗಲೂ ಕೂಡ ಅಂಶ ಉಳ್ಕೊಳ್ಳೋದ್ರಿಂದ ಏನಂತ ಕರಿಬೇಕದನ್ನ? ಭೇದಾಭೇದ. ಸರ್ವೈಹೀತು ಅತ್ಯಂತ ಅಭೇದ ಏವೇತಿ, ಎಲ್ಲ ಅಂಶಗಳಿಗೂ ಒಟ್ಟು ಅಂಶಿಗೆ ಮಾತ್ರ ಹೇಳಬೇಕು, ಅತ್ಯಂತ ಅಭೇದನೇ ಹೇಳಬೇಕು. ಏವಕಾರ ಕಾರಣಾತಿರಿಕ್ತ ಅಂಶಾಭಾವಾತ್ ಕಿಮಶ್ಚ ಪೃಥಗ್ರಹಣೇನ ಇತ್ಯಸ್ಯ ಅಪಾಕರಣಾರ್ಥ. ಏವಕಾರವನ್ನು ಯಾತಕ್ಕೆ ಹೇಳಿದರು ಅಂದರೆ, ಕಾರಣಾತಿರಿಕ್ತ ಅಂಶಾಭಾವಾತ್ ಕಿಮಶ್ಚ ಪೃಥಗ್ರಹಣೇನ ಇತ್ಯಸ್ಯ ಅಪಾಕರಣಾರ್ಥ. ಯಾವ್ದಾರ ಅಂಶ ಇದೆ ಅಂತ ಒಪ್ಪದೇ ಇಲ್ಲ ಮಹಾನುಭಾವರು, ಅದಕ್ಕೆ ಒಪ್ಪಲೇಬೇಕು ಅಂತ ಹೇಳೋದಕ್ಕೋಸ್ಕರ ಏವ ಅಂತ ಪದ ಉಪಯೋಗಿಸಿದ್ದಾರೆ. ಪ್ರತ್ಯಕ್ಷತ ಏವ ಪಟಾದಿ ಅಂಶಿನಾಂ ತಂತುವಾದಿ ಅತಿರಿಕ್ತ ಅಂಶ ಪ್ರತೀತೇಹೇ, ಅದನ್ನು ಹೇಳ್ತಾರೆ. ಪಟಾದಿ ಅಂಶಿನಾಂ, ಪಟ ಅಂಬೋದು ಅಂಶಿ, ನೂಲುಗಳೆಲ್ಲ ಏನವೋ ಅಂಶಗಳು. ಒಂದು ನೂಲಿಗೂ ಪಟಕ್ಕೂ ಇರೋ ಸಂಬಂಧ ಏನೋ, ಒಂದು ನೂಲಿಗೂ ಪಟಕ್ಕಿರೋ ಸಂಬಂಧ ಏನೋ ಭೇದಾಭೇದ. ಎಲ್ಲ ನೂಲುಗಳಿಗೂ ಪಟಕ್ಕಿರೋ ಸಂಬಂಧ ಏನೋ ಅಭೇದ. ಎಲ್ಲ ನೂಲವರು ಪಠನೇ ಇರೋದಿಲ್ಲ ಅಂತಿರ್ತಾಗೆ, ಅದು ಕಣ್ಣಿಗೆ ಕಾಣ್ತಿದೆ ಅಂದಮೇಲೆ ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ಪ್ರತ್ಯಕ್ಷತೆಯವ ಪಟಾದ್ಯಂಶಿನಾಂ, ಪಟಾದ್ಯಂಶಿನಾಂ ಅಂತೇಳಿ ಘಟ ಪಟ ಯಾವ್ದು ಬೇಕಾದ್ರೂ ತಗೊಳ್ಬೋದು. ಅದರಿಂದ ತಂತ್ವಾದಿ ಅತಿರಿಕ್ತ ಅಂಶ ಪ್ರತೀತೇಹೇ, ತಂತ್ವಾದಿಗಳಿಂದ ಭಿನ್ನವಾದಂಥ ಅಂಶ ಕಾಣ್ತಿರೋದ್ರಿಂದ ಅಂಶ ಒಪ್ಪೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಆಯ್ತು ಬಿಡಿ, ಎಲ್ಲ ಕಡೆ ಒಪ್ಪಬೇಕಂತ ಕೇಳಿದ್ರೆ ಒಪ್ಬೇಕು, ಆಕಾಶದಲ್ಲೂ ಒಪ್ಬೇಕು ಅಂತ ಹೇಳಿದ. ಇಂಚ ಆಕಾಶಸ್ಯ ತಾವದ್ ಅಂಶಾ ಸಂತೀತಿ ಅಂಗೀಕಾರ್ಯಂ, ಆಕಾಶಕ್ಕೂ ಕೂಡ ಆಕಾಶ ನೋಡಕ್ಕೆ ಅಖಂಡ ಅದು, ಆದರೂ ಅದಕ್ಕೇನಿದೆ ಅಂಶಗಳಿವೆ. ಹೇಗೆ ಅನ್ಯಥಾ ಆಕಾಶೆ ವಿಹಗ ಶರೀರ ಭಾವ ಅಭಾವವು ನಶ್ಯಾತಾಂ, ಇಲ್ಲದೆ ಹೋಗಿದ್ರೆ ಆಕಾಶದಲ್ಲಿ ವಿಹಗ ಅಂದರೆ ಪಕ್ಷಿ, ಪಕ್ಷಿ ಇಲ್ಲಿ ಪಕ್ಷಿ ಇದೆ ಇಲ್ಲಿ ಪಕ್ಷಿ ಇಲ್ಲ ಅಂತ ಹೇಳ್ತೇವೆ ನಾವು. ಇಲ್ಲಿದೆ ಇಲ್ಲಿಲ್ಲ ಅಂತ ಹೇಳಿದಾಗ ಆಕಾಶದಲ್ಲಿ ಏನಿದೆ ಅಂತ ಹೇಳಿದಾಗ ಅಂಶಗಳಿದೆ ಅಂತ ಆಯ್ತಲ್ಲ. ಅಂಶ ಇಲ್ಲದೆ ಹೋಗಿದ್ರೆ ಆಕಾಶದಲ್ಲಿ ಅಂತ ಹೇಳಿ ಎಲ್ಲಿ ಅಂದ್ರೆ ಹೇಳಿ ಬರಬಾರ್ದಾಗಿತ್ತು ನಮಗೆ. ಈ ಭಾಗದಲ್ಲಿದೆ, ಈ ಭಾಗದಲ್ಲಿ ಇಲ್ಲ, ಆ ಕಡೆ ಈ ಕಡೆ ನೋಡು ಅಂತ ಹೇಳುತ್ತೆ. ಆ ಕಡೆ ಎಲ್ಲ ಈ ಕಡೆ ನೋಡು, ಇಲ್ಲಿ ನೋಡು ಅಲ್ಲಿ ನೋಡು ಬೇಡ ಹೇಳಿದಾಗ ಸ್ಪಷ್ಟ ನಮಗೆ ಏನು ಅನುಭವಕ್ಕೆ ಬಂದಿದೆ ಈಗ ಅಂಶ ಇರೋದು ಗೊತ್ತಾಗಿದೆ. ಇಲ್ಲದೆ ಹೋದರೆ ಇಲ್ಲಿ ಇಲ್ಲೆಲ್ಲ ವ್ಯವಹಾರ ಮಾಡಕ್ಕೆ ಬರ್ತಾನೆ ಇದ್ದಿಲ್ಲ, ನಮಗೆ ಬರ್ತಿದೆ ಅಂದಮೇಲೆ ಅಂಶ ಇದೆ ಅಂತ ಅರ್ಥ. ಅನ್ಯಥಾ ಆಕಾಶೆ ವಿಹಗ ಶರೀರ ಭಾವ ಅಭಾವವು ನಶ್ಯಾತ, ವಿಹಗ ಶರೀರ ಭಾವ, ವಿಹಗ ಶರೀರ ಅಭಾವ, ವಿಹಗ ಶರೀರ ಭಾವ, ವಿಹಗ ಶರೀರ ಇರುವಿಕೆ, ಅಭಾವ ಇಲ್ಲದಿರುವಿಕೆ ಅನ್ನೋದನ್ನು ಹೇಳಕ್ಕೆ ಬರ್ತಿರಲಿಲ್ಲ. ಸಂಯೋಗ ಸ್ವ ಅತ್ಯಂತ ಅಭಾವ ಸಮಾನಾಶ್ರಯಿತಿ ಚೆನ್ನ ವಿರೋಧ. ಇನ್ನು ಸಂಯೋಗ ಅಂದರೆ ನೋಡ್ರಿ, ಇವಲ್ಲಿ ಟೆಕ್ನಿಕಲಿ ನಿಮಗೆ ಇದು ಬೇಡ, ಬೇರೆ ಹೇಳ್ತೀರಿ ಅಂತ ಹೇಳ್ತಾನೆ. ಸ್ವ ಅತ್ಯಂತ ಅಭಾವ ಸಮಾನಾಶ್ರಯ, ಸಂಯೋಗ ಅಂದ್ರೆ ಏನು? ಸ್ವ ಅತ್ಯಂತ ಅಭಾವ ಸಮಾನ ಆಶ್ರಯ. ಸ್ವ ಅಂದ್ರೆ ತನ್ನ, ಅತ್ಯಂತ ಅಭಾವ ಎಷ್ಟು ಇಲ್ಲದಿರಬೇಕೇ ಇದೆಯಲ್ಲ ಅದರ ಜೊತೆಗಿರುವುದನ್ನು ಸಂಯೋಗ ಅಂತ ಕರೀತಾರೆ. ಉದಾಹರಣೆಗೆ ಎರಡು ಇದಕ್ಕೂ ಇದಕ್ಕೂ ಏನಿದೆ ಸಂಯೋಗ, ಪುಸ್ತಕಕ್ಕೂ ಟೇಬಲ್ಗೂ ಏನಿದೆ ಇದು ಸ್ವ ಆಶ್ರಯ. ಮೊದಲೇದಾಗಿ ಬಿದಿ ಪದ ತಗೋಬೇಕು, ಮುಖ್ಯವಾಗಿ ಸ್ವ ಅತ್ಯಂತ ಅಭಾವ, ತನ್ನ ಅತ್ಯಂತ ಅಭಾವ ಎಲ್ಲಿದೆ? ಈ ಪುಸ್ತಕದ ಅತ್ಯಂತ ಅಭಾವ ಎಲ್ಲಿದೆ? ಇದು ಡೆಸ್ಕಲ್ಲಿದೆ. ಡೆಸ್ಕಿನ ಅತ್ಯಂತ ಅಭಾವ ಎಲ್ಲಿದೆ? ಪುಸ್ತಕದಲ್ಲಿ. ಯಾಕೆ ಪುಸ್ತಕ ಡೆಸ್ಕ್ ಅಲ್ಲ, ಡೆಸ್ಕ್ ಪುಸ್ತಕ ಅಲ್ಲ, ಆದರೂ ಎರಡು ಒಂದೇ ಕಡೆ ಇವೆ. ಅದಕ್ಕೇನಂತ ಕರಿಬೇಕು? ಸಂಯೋಗ ಅಂತ ಕರಿಬೇಕು. ಎರಡು ವಸ್ತುಗಳು ಪರಸ್ಪರ ಭಿನ್ನವಾಗಿತ್ತು, ಒಂದೇ ಆಶ್ರಯವನ್ನು ಆಶ್ರಯಿಸಿ ಇದ್ದಾಗ ಅವೆರಡರ ಸಂಬಂಧ ಏನಂತ ಕರಿತೇವೆ? ಅದಕ್ಕೆ ಸಂಯೋಗ ಅಂತ ಕರಿತೇವೆ. ಅದಕ್ಕೆ ಹೇಳ್ತಾರೆ ಅಲ್ಲ ಸಂಯೋಗದ ಅತ್ಯಂತ ಹಾಗಲ್ಲ ಅದು ಹೇಳಬೇಕು. ಇಲ್ಲಿ ಅರ್ಥ ಇದೆ, ಹೇಳೋದು ಸರಿ ಬಂದಿಲ್ಲ ಅವನಿಗೆ. ಸಂಯೋಗ ಸ್ವ ಅತ್ಯಂತಾಭಾವ ಸಮಾನಾಶ್ರಯ, ತಾನು ಎಲ್ಲಿ ಇಲ್ಲ, ತನ್ನ ಅತ್ಯಂತಾಭಾವ ಎಲ್ಲಿದೆ ಗೊತ್ತಾಯ್ತಾ, ಆದರೆ ಅತ್ಯ ಆಶ್ರಯವನ್ನು ತಾನು ಆಶ್ರಯಿಸಿರುವುದು ಅಂತ ಅದಕ್ಕೆ ಅರ್ಥ. ಅದಕ್ಕೆ ಹೇಳ್ತಾರೆ ಸಂಯೋಗದ ಅರ್ಥ ಕರೆಕ್ಟ್. ಆದರೆ ಸಂಯೋಗ ಇಲ್ಲೇ ಇಲ್ಲ ಈ ಅರ್ಥವಾದ ಇಟ್ಕೊಂಡು ಮಾತಾಡ್ತೇವೆ ಅಂತ ಕೇಳಿದ್ರೆ ಸಂಯೋಗನೇ ಇಲ್ಲ. ಈ ಸಂಯೋಗ ಡೆಫಿನೇಷನ್ ಹೇಳ್ತೇನೆ ಅಂದರೆ ವಿರೋಧಾತ್ ಕಾಂಟ್ರಡಿಕ್ಷನ್ ಬರುತ್ತೆ, ಹೇಳಬಾರದು. ಅನ್ಯಥಾ ಸರ್ವತ್ರ ಭಾವಾಭಾವ ವಿರೋಧಾಭಾವ ಪ್ರಸಂಗಾತ್, ಇಲ್ಲದೆ ಹೋಗಿದ್ರೆ ಇವೆರಡಕ್ಕೂ ವಿರೋಧ ಇಲ್ಲ ಅಂತ ಹೇಳೋದಾಗಿದ್ದರೆ ಭಾವಕ್ಕೂ ಅಭಾವಕ್ಕೂ ವಿರೋಧ ಎಲ್ಲೂ ಇಲ್ಲ ಅಂತ ಹೇಳಬೇಕಾಗ್ತಿತ್ತು. ಆದ್ದರಿಂದ ಹಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ, ಸಂಯೋಗವನ್ನು ಒಪ್ಪಲೇಬೇಕು. ಮತ್ತೆ ಉಪಾಧಿಕೃತ ಅಂಶ ಸದ್ಭಾವಾದ ವಿರೋಧ, ಆ ಹೊಸ ವಿಷಯ ತೆಗೆದ ನೋಡಿ, ಅಂಶಗಳು ನಿಜವಾಗಲೂ ಇಲ್ಲ, ಆಕಾಶದಲ್ಲಿ ಅಂಶಗಳೇ ಇಲ್ಲ, ಆದರೂ ಅಂಶ ಅಂತ ಯಾತಕ್ಕೆ ಹೇಳ್ತೇವೆ ಗೊತ್ತ, ಇಲ್ಲೇ ಇಲ್ಲೇ ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ ಉಪಾಧಿಕೃತ ಅಂಶ ಸದ್ಭಾವ, ಆ ಪಕ್ಷಿ ಇರುವಿಕೆ ಪಕ್ಷಿ ಇಲ್ಲದಿರುವಿಕೆ ಅನ್ನೋದೇ ಉಪಾಧಿ. ಪಕ್ಷಿ ಇರುವಿಕೆ ನೆನಪಿಟ್ಟುಕೊಂಡು ಎಲ್ಲಿ ಇದೆಯೋ ಅದು ಇಲ್ಲೇ ಅಂತೀವಿ, ಎಲ್ಲಿಲ್ಲ ಅದು ಇಲ್ಲ ಅಂತೀವಿ, ಅದು ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಹೇಳೋದಕ್ಕೆ ಬರೋದಿಲ್ಲ. ಉಪಾಧಿರಪಿ ವಿಭಗ ಶರೀರ ಸಮಾನ ಯೋಗಕ್ಷೇಮತ್ವ, ಉಪಾಧಿ ಅಂತ ಹೇಳ್ತೀಯಲ್ಲ ಬಹಳ ಇಂಪಾರ್ಟೆಂಟ್, ಅದು ಉಪಾಧಿ ನಿಮಿತ್ತ ಅಂತ ಅರ್ಥ. ಉಪಾಧಿ ಅಂದರೆ ನಿಮಿತ್ತ, ಪಕ್ಷಿ ಇರುವಿಕೆಯ ನಿಮಿತ್ತದಿಂದಾಗಿ ಇಲ್ಲಿ ಅಲ್ಲಿ ಅಂತ ವ್ಯವಹಾರ ಮಾಡ್ತೀವಿ ಅಂತ ಹೇಳೋದಾದರೆ ಪಕ್ಷಿ ಇರುವಿಕೆ ಎಲ್ಲಿಯಪ್ಪ ಅದು ಕೇಳಬೇಕೀಗ, ಪಕ್ಷಿ ಇರುವಿಕೆ ಎಲ್ಲಿ ಅಲ್ಲಿ ಅಂತ ಹೇಳಬೇಕು. ಬತ್ತೆ ಅವನೀಗ ಹೇಳಿದವ್ರು ಏನಾಯ್ತೀಗ ಪ್ರಾಬ್ಲಮ್ ಬಂದೇ ಬಂತು ಅವನಿಗೆ. ಸೊ ಅದಕ್ಕೆ ಅದಕ್ಕೆ ಅಲ್ಲಿ ಅಲ್ಲ ಅಲ್ಲ ಸ್ವಾಮಿ, ಇಲ್ಲೇ ಬಗ್ಗೆ ಇನ್ನೊಂದು ಉಪಾಧಿ ಹೇಳ್ತೇನೆ ಅಂತ. ಸರಿ ಮತ್ತೆ ಅದೆಲ್ಲಿ ಅಂತ ಕೆಡೆ ಕೆಡ್ತೇವೆ, ಎಲ್ಲಿಗೆ ಹೋಗುತ್ತೆ ಕೊನೆಗೆ? ಅದು ಅನವಸ್ಥ ಆಗಲೇಬೇಕು. ಅಲ್ಲಿಗೆ ಸ್ಟಾಪ್ ಮಾಡಿದರೆ ಆತ್ಮಾಶ್ರಯ, ಎರಡಕ್ಕೆ ಲಿಂಕ್ ಮಾಡಿದರೆ ಅನ್ಯೋನ್ಯಾಶ್ರಯ, ಮೂರಕ್ಕೆ ಮಾಡಿದರೆ ಚಕ್ರಕಾಶ್ರಯ, ಮೂರದೇ ಅಂತ ತ್ರೀ ಮಾಡಿದರೆ ಅನವಸ್ಥ ಅಂತ ಕರಿಬೇಕು. ಹೀಗಾಗಿ ಹೇಳೋದಕ್ಕೆ ಬರೋದಿಲ್ಲ, ನಿಮಿತ್ತದಿಂದಾಗಿ ಒಪ್ಪಲಿಕ್ಕೆ ಬರೋದಿಲ್ಲ. ಅವನೇನು ಹೇಳಿದ, ಆಕಾಶದಲ್ಲಿ ಯಾವ ಅಂಶಗಳೂ ಇಲ್ಲ, ಪಕ್ಷಿ ಇದೆಯಲ್ಲ ಅದನ್ನ ನೋಡ್ಕೊಂಡು ಇಲ್ಲಿ ಇಲ್ಲಿ ಅಂತ ವ್ಯವಹಾರ ಮಾಡ್ತೇವೆ ಅಂತ ಕೇಳಿದರೆ ಆಯಿತು, ಪಕ್ಷಿ ಇದ್ರತಾರೆ ಇಲ್ಲಿ ಇಲ್ಲಿ ಪ್ರಶ್ನೆ ಬರೋದೀಗ. ಪಕ್ಷಿ ಒಂದು ಕಡೆ ಇದ್ದ ಮೇಲೆ ಏನು ಕ್ರಿಯೇಟ್ ಆಗುತ್ತೆ? ಅಲ್ಲಿ ಇಲ್ಲಿ ಅಂತ ಆಗ್ಬೇಕು. ಸೊ ಅಲ್ಲಿರ್ಬೇಕಾದ್ರೆ ಏನಿದೆ ಅಂತ ಆಯಿತು, ಪಕ್ಷಿಗೆ ಒಂದೀಗ ಆಕಾಶ ಇದೆ, ಅಲ್ಲಿಗ ಅಂಶ ಇದೆ, ಅಂಶ ಇರೋದಕ್ಕಾಗಿನೇ ಒಂದು ಅಂಶದಲ್ಲಿ ಪಕ್ಷಿ ಇದೆ, ಇನ್ನೊಂದು ಅಂಶದಲ್ಲಿ ಪಕ್ಷಿ ಇಲ್ಲ ಅಂತ ಹೇಳೋದನ್ನೇ ಇಲ್ಲಿ ಇಲ್ಲಿ ಅಂತ ಹೇಳ್ತೇವೆ ಅಷ್ಟೇ. ಇಲ್ಲಿ ಯಾವುದೋ ನಿಮಿತ್ತದಿಂದ ಪಕ್ಷಿ ಇರುವಿಕೆ ನಿಮಿತ್ತ ಕ್ರಿಯೇಟ್ ಆಯಿತು ಅಂತ ಕೇಳಿದರೆ ಪಕ್ಷಿ ಇರುವಿಕೆ ಇಲ್ಲಿಂದ ಕ್ರಿಯೇಟ್ ಆಯ್ತು ಆಗಿದ್ರೆ, ಪಕ್ಷಿ ಇರುವಿಕೆ ಪಕ್ಷಿ ಇರುವಿಕೆಯಿಂದಾಗಿ ಆಕಾಶದಲ್ಲಿ ಅಂಶ ಕ್ರಿಯೇಟ್ ಆಯಿತು ಅಂತ ಕೇಳಿದರೆ ಆಯಿತು, ಪಕ್ಷಿ ಇರೋದಕ್ಕೆ ಜಾಗ ಮೊದಲು ಎಲ್ಲಿಂದ ಕ್ರಿಯೇಟ್ ಆಯ್ತು ಆಗಿದೆ, ಅದಕ್ಕೂ ನಿಮಿತ್ತ ಹೇಳಬೇಕೀಗ. ಪಕ್ಷಿ ಇರುವಿಕೆ ಇದಕ್ಕೆ ನಿಮಿತ್ತ ಆದರೆ ಪಕ್ಷಿ ಇರುವಿಕೆಗೂ ನಿಮಿತ್ತ ಬೇಕಲ್ಲ ಮತ್ತೊಂದು, ಅದಕ್ಕೆ ಇನ್ನೊಂದು ನಿಮಿತ್ತ ಹೇಳ್ತಾ ಹೋದರೆ ಉತ್ತರ ಬರೋದಿಲ್ಲ. ಆದ್ದರಿಂದ ಯಾವುದು ಸುಲಭ? ಆಕಾಶಕ್ಕೇನು ಒಪ್ಪಿಕೊಳ್ಳೋದು ಸುಲಭ? ಅಂಶ ಒಪ್ಪಿಕೊಳ್ಳೋದು ಡೈರೆಕ್ಟ್, ಅನುಭವಕ್ಕೆ ಬಂದಿರೋ ವಿಚಾರ ವ್ಯವಹಾರ ಆಗಿದೆ, ಅನುಭವ ಆಗಿದೆ. ಆದ್ದರಿಂದ ಇನ್ನೊಂದು ಇದನ್ನು ಕಲ್ಪನೆ ಮಾಡೋಕ್ಕೆ ಹೋಗಬಾರದು. ಈ ಚಿಲ್ಲಿ ಸರಿಯಾಗಿ ಇಟ್ಕೊಂಡ್ರೆ ಇದನ್ನು ಮುಂದೆ ಉಪಾಧಿ ಕಂಡನ ಅರ್ಥ ಆಗುತ್ತೆ. ಅವನೇನು ಹೇಳ್ತಾನೆ, ಎಲ್ಲ ಜೀವನದ ಬ್ರಹ್ಮನ ಪಾರ್ಟ್ಸ್ ಅಂತ ಕರೆದು ಬಿಡ್ತಾನೆ. ಪಾರ್ಟ್ಸ್ ಹೇಗಾಗ್ತಾರೆ? ಪಾರ್ಟ್ಸ್ ಇದ್ದಿದ್ದಕ್ಕಾಯ್ತು ಇಲ್ಲದಿದ್ದಕ್ಕಾಯ್ತು ಅಂತ ಪ್ರಶ್ನೆ. ಈಗ ಪಾರ್ಟ್ಸ್ ಇರಲಿಲ್ಲ ಕ್ರಿಯೇಟ್ ಆಯಿತು ಅಂತ ಕೇಳಿದೆ, ಇಲ್ಲದ ಪಾರ್ಟ್ಸ್ ಯಾಕೆ ಕ್ರಿಯೇಟ್ ಆಗುತ್ತೆ? ಆಕಾಶದಲ್ಲಿ ಆಯ್ತಲ್ಲ ಅಂತಾರೆ, ಆಕಾಶದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಆಕಾಶದಲ್ಲಿ ಆಗಿಲ್ಲ ಅಂದಮೇಲೆ ಅಲ್ಲೂ ಕೂಡ ಏನಾಗಿಲ್ಲ? ಇಲ್ಲದ ಪಾರ್ಟ್ ಕ್ರಿಯೇಟ್ ಆಗಿಲ್ಲ. ಇರೋ ಪಾರ್ಟು ಬ್ರಹ್ಮ, ಯಾವಾಗಲೂ ಪಾರ್ಟ್ಲೆಸ್ ಅವನು. ಇದು ಅರ್ಥ ಮಾಡಿಕೊಂಡ್ರೆ ಉತ್ತರ ಕ್ಲಿಯರಾಗಿ ಉತ್ತರ ಗೊತ್ತಾಗ. ನಚ ಉಪಾಧಿರಪಿ ವಿಹಗ ಶರೀರ ಸಮಾನ ಯೋಗಕ್ಷೇಮತ್ವಾತ್ ನಚ ಆಕಾಶಸ್ಯ ಉಪಾದಾನ ಕಾರಣಮಸ್ತಿ ತಸ್ಮಾತ್ ಕಾರ್ಯಕಾರಣಾತಿರಿಕ್ತ ಅಂಶಾಂಶನೋ ಅಂಗೀಕಾರ್ಯವು. ಇಲ್ಲ, ಆಕಾಶಕ್ಕೆ ಒಂದು ಉಪಾದಾನ ಕಾರಣ ಇದ್ದಿದ್ರೆ ಹೇಗೆ? ಈ ಇದಿದೆ ವಸ್ತ್ರ ಇದೆ, ವಸ್ತ್ರಕ್ಕೆ ಉಪಾದಾನ ಕಾರಣ ಯಾವುದೀಗ? ನೂಲುಗಳು, ನೂಲುಗಳಿಂದ ವಸ್ತ್ರ ಬಂತು, ಅದರಿಂದ ನಾವು ಬಂತು ಅಂತ ಹೇಳೋದಾದ್ರೆ ಆಕಾಶಕ್ಕೆ ಪ್ರಶ್ನೆನೇ ಇಲ್ಲ. ಆಕಾಶ ಎಂಬುದೇನದು? ಉಪಾದಾನಕ್ಕೆ ಸೃಷ್ಟಿಯಾಗಿದ್ದಕ್ಕೆ ಏನು ಬೇಕು? ಯಾವಾಗಲೂ ಉಪಾದಾನ ಕಾರಣ ಬೇಕು. ಆಕಾಶ ಏನದು? ಸೃಷ್ಟಿಯಾದ ಪದಾರ್ಥ ಅಲ್ಲ, ಅದರಿಂದ ಏನಿಲ್ಲ, ಅದಕ್ಕೆ ಉಪಾದಾನ ಕಾರಣ ಇಲ್ಲ. ಅದನ್ನ ಆಕಾಶಸ್ಥೆ ಉಪಾದಾನ ಕಾರಣ ಮಸ್ತಿ, ಯಾವುದರಿಂದ ಅರ್ಥ ಮಾಡ್ಕೋಬೇಕು. ಸೃಷ್ಟ ಎಲ್ಲರೂ ಹೇಳ್ತಾರೆ, ಇವರಿಗೆ ಅವರಪ್ಪ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಎಲ್ಲರಿಗೂ ಯಾರಪ್ಪ ಅಂದ್ರೆ ದೇವರು ಒಂದು ಬಿಡ್ತಾರೆ, ದೇವರಿಗೆ ಯಾರಪ್ಪ ಅಂತ ಮಕ್ಕಳು ಕಷ್ಟ ಪ್ರಶ್ನೆ ಕೇಳ್ತಾರೆ, ಇವರು ತಲೆ ಕರ್ಕೊಂಡು ಕೂತ್ಬಿಡ್ತಾರೆ ಏನು ಹೇಳಬೇಕು ಅಂತ ಹೇಳಿ. ಇಲ್ಲ ಸಿಟ್ಟಾಗ್ತಾರೆ, ಬೈದು ಬಿಡ್ತಾರೆ. ಆಕ್ಚುಲಿ ಏನ್ ಹೇಳ್ಬೇಕು ಉತ್ತರ ತಕ್ಷಣನೇ, ದೇವರೇ ಅಪ್ಪನ ಪ್ರಶ್ನೆ ಯಾತಕ್ಕೆ ಬರೋದಿಲ್ಲ, ಯಾಕೆ ಬರೋದಿಲ್ಲ? ಅವನು ಸೃಷ್ಟರಾಗಿದ್ರೆ ಅಪ್ಪನ ಪ್ರಶ್ನೆ ಬರೋದು, ದೇವ್ರು ಏನಾಗಿಲ್ಲ, ಸೃಷ್ಟನೇ ಆಗಿಲ್ಲ, ಅಂದಮೇಲೆ ಏನಿಲ್ಲ ಆತನಿಗೆ, ತಂದೆ ಪ್ರಶ್ನೆ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸುಲಭವಾದ ಉತ್ತರ ಅಲ್ಲಿದೆ. ಇವ್ರು ಹೇಳಿ ಅಭ್ಯಾಸ ಆಗಿರುತ್ತಲ್ಲ, ತಾನು ಸಿಕ್ಕಾಕೊಂಡ್ಬಿಡ್ತಾನೆ ಹೇಳ್ತಾ ಹೋಗಿ ಹೇಳಬಾರ್ದಲ್ಲಿಗೆ ಸ್ಟಾಪ್ ಮಾಡಬೇಕು. ಓಂ ಜನ್ಮಾದ್ಯಶ್ಚ ಯತಃ, ಅವರಿಂದ ಎಲ್ಲದಕ್ಕೂ ಸೃಷ್ಟಿಯಾದಿಗಳಾಗ್ತಾ ಇದೆ ಹೊರತು ಅವನಿಗೆ ಮಾತ್ರ ಏನಿಲ್ಲ, ಸೃಷ್ಟಿ ಇಲ್ಲ. ವಸಿ ವಸೇ ನ ಕಸ್ಯಾಪಿ ಯಹ ಅಜಿತ ವಿಜಿತ ಅಖಿಲ ಸರ್ವಕರ್ತ ನ ಕ್ರಿಯತೆ ತಂ ನಮಾಮಿ ರಮಾಪತಿ. ಸರ್ವಕರ್ತ ಎಲ್ಲದನ್ನು ಮಾಡ್ತಾನೆ, ನ ಕ್ರಿಯತೆ ಯಾರಿಂದನೂ ಮಾಡಲ್ಪಟ್ಟಿಲ್ಲ. ಅವನು ಅಂದರೆ ಮಾಡಲ್ಪಟ್ಟು ಎಫೆಕ್ಟ್ ಅಂದಮೇಲೆ ಕಾಸು ಬೇಕು, ಎಫೆಕ್ಟ್ ಅಲ್ಲ ಅಂದಮೇಲೆ ಏನು ಹೇಳಬಾರದು, ಕಾಸು ಹೇಳಬಾರ್ದು. ಅರ್ಥ ಆಯ್ತಾ? ಈಗ ಖಾಲಿ ಬಿಡಿ ಬಣ್ಣಕ್ಕೆ ಎಫೆಕ್ಟ್ ಏನಂತ ಕೇಳ್ತೀವ, ಎಫೆಕ್ಟ್ ಏನದು? ಎಫೆಕ್ಟ್ ಇಲ್ಲ, ಏನದು? ನ್ಯಾಚುರಲ್ ಅದು. ಆದರೆ ಬಿಸಿಗೆ ಎಫೆಕ್ಟ್ ಇದೆ. ಯಾಕೆ ಬಿಸಿ ಆಯಿತು ಅಂದರೆ ನೋಡು, ಹೀಟರ್ ಮೇಲೆ ಇಟ್ಟಿದೆ ಬಿಸಿ ಆಯಿತು ಅಂತ ಹೇಳಿದ. ಯಾವಾಗ ಬಂದು ಬಿಸಿ ಎಂಬುದು ಉತ್ಪತ್ತಿ ಆಯ್ತದ, ಬಿಸಿ ಉತ್ಪತ್ತಿ ಆಗಿದ್ದಕ್ಕೆ ಏನು ಹುಡುಕ್ಬೇಕು? ಆವಾಗ ಕಾರಣ ಹುಡುಕ್ಬೇಕು. ಉತ್ಪನ್ನ ಯಾವುದಾಗಿಲ್ಲ ಅದಕ್ಕೆ ಏನು ಹುಡುಕಬಾರ್ದು, ಕಾರಣ ಹುಡುಕಬಾರ್ದು. ಕಾರಣ ಹುಡುಕಿದ್ರೆ ಇವನೇ ಏನಂತ ಕರೆಸ್ತಾನೆ, ದಡ್ಡ ಅಂತ ಆಗ್ತಾನೆ. ಅದಕ್ಕೇನೆ ಇವನ್ನ ತಸ್ಮಾತ್ ಕಾರ್ಯಕಾರಣ ಅತಿರಿಕ್ತ ಅಂಶಾಂಶರವು ಅಂಗೀಕಾರ್ಯವು. ಯಾವಾಗ ಆಕಾಶಕ್ಕೆ ಉಪಾದಾನ ಕಾರಣ ಇಲ್ಲ, ಸೃಷ್ಟಿವೇ ಆಗಿಲ್ಲ ಅಂತ ಹೇಳಿ ಗೊತ್ತಾಯಿತು, ಆಗ ಸಹಜವಾದ ಅಂಶಾಂಶಗಳನ್ನು ಒಪ್ಪಬೇಕೆ ಹೊರತು ನಾವು ವಸ್ತ್ರದಲ್ಲಿ ನೂಲುಗಳನ್ನು ಹುಡುಕ್ತಾ ಹುಡುಕ್ಲಿಕ್ಕೆ ಹೋಗಬಾರ್ದು. ಅತ್ರ ಸರ್ವತ್ರ ಉಪಪತ್ತಿ ಶಾಸ್ತ್ರೋಕ್ತ ಅನುಸಂಧೇಯ. ಇಲ್ಲಿ ಬೇಕಾದ ಇನ್ನೂ ಕೆಲವು ಅನೇಕ ಯುಕ್ತಿಗಳು ಹೇಳಬೇಕಾಗಿದೆ, ಅದು ಹೇಳ್ತಾ ಇಲ್ಲ ಈಗ. ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ, ಅದು ತಿಳ್ಕೊಂಬಿಡಿ ಅಂತ ಹೇಳಿಬಿಟ್ಟು. ಶಾಸ್ತ್ರೋಕ್ತ ಅಂದ್ರೆ ಏನೋ, ಬ್ರಹ್ಮಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ವಿಚಾರಗಳು, ಅಲ್ಲಿ ವಿಸ್ತಾರವೂ ಬರುತ್ತೆ, ತಿಳ್ಕೊಳ್ಳಿ ಅಂತ ತಾತ್ಪರ್ಯ. ಯಹ ಶರೀರೇತಿ ಅನೇನ ಕಾರ್ಯಕಾರಣಾದೀನಾಂ ಸಮವಾಯೋ ನಾಸ್ತಿ ಇತ್ಯುಕ್ತಂ ಭವತಿ ತಥಾ ಗುಣಾದೀನಾಂ ಅನೇಕಾಶ್ರಿತತ್ವಂ ಜಾತೇರಿತ್ಯತ್ವಂ ಚ ನಿರಸ್ತಂ ಭವತಿ ಅನ್ಯಥಾ ಸರ್ವ ಅಭೇದಾದಿ ಪ್ರಸಂಗ. ನೈಯಾಕಿರಲು ಒಂದು ಗುಂಪಿನವರನ್ನ ಹೇಳ್ತಾರೆ ಗೊತ್ತಾ, ಅನೇನ ಕಾರ್ಯಕಾರಣಾದೀನಾಂ ಸಮವಾಯೋ ನಾಸ್ತಿ ಇತ್ಯುಕ್ತಂ ಭವತಿ. ನಾವು ಹೇಳಿದ್ದೇನು ಕಾರ್ಯಕಾರಣಗಳು ಯಾವ ಸಂಬಂಧ ಹೇಳಿದ್ವಿ ಫಸ್ಟು? ಕಾರ್ಯಕಾರಣಕ್ಕೆ ಯಾವ ಸಂಬಂಧ ನಮ್ಮ ಪ್ರಕಾರ? ಭೇದಾಭೇದ ಸಂಬಂಧ ಅಂತ ಹೇಳಿದ್ವಿ, ಗೊತ್ತಾಯ್ತಾ? ಅವನು ಇವನು ಹೇಳ್ತಾರೆ ಭೇದಾಭೇದ ಸಂಬಂಧ ಅಲ್ಲ, ಸಮವಾಯ ಅಂತ ಒಂದು ಸಂಬಂಧ ಇದೆ, ಅದರಿಂದಾಗಿ ಬರುತ್ತೆ ಅಂತ ಹೇಳ್ತಾರೆ. ಭೇದನೂ ಅಲ್ಲ, ಅಭೇದನೂ ಅಲ್ಲ, ಅದೆಂಥ ಸಂಬಂಧ? ಅದು ಸಮವಾಯ ಸಂಬಂಧ. ಸಮವಾಯ ಸಂಬಂಧ ಎಲ್ಲಿರುತ್ತೆ ಅಂತ ಕೇಳಿದರೆ, ವಸ್ತುವಿಗೂ ಅದರ ನಿತ್ಯ ಧರ್ಮಗಳಿರ್ತಕ್ಕ ಸಂಬಂಧ ಯಾವುದು ಅಂದರೆ ಅಭೇದ ಅಲ್ಲ, ಸಮವಾಯ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಅದೇನ ಕಾರ್ಯಕಾರಣಾದೀನಾಂ ಸಮವಾಯೋ ನಾಸ್ತಿ ಇತ್ಯುಕ್ತಂ ಭವತಿ, ಸಮವಾಯ ಅನ್ನೋ ಕಲ್ಪನೆಯೇ ಸರಿಯಲ್ಲ. ತಥಾ ಗುಣಾದೀನಾಂ ಅನೇಕ ಆಶ್ರಿತತ್ವಂ ಜಾತಿರಿತ್ಯಂಚ ನಿರಸ್ತಂ ಭವತಿ. ಅದನ್ನೆಲ್ಲ ಮುಂದೆ ತತ್ವನಿರ್ಣಯಾದಿಗಳು ವಿಶೇಷ ಖಂಡನೆ ಮಾಡ್ತಾರೆ. ಸಮವಾಯ ಅಂತ ಸಂಬಂಧ ಅಂತ ಹೇಳ್ತೀಯಲ್ಲ, ಸಂಬಂಧ ಭೇದ ಅಂದರೆ ಎಲ್ಲರಿಗೂ ಗೊತ್ತು, ಅಭೇದ ಎಲ್ಲರಿಗೂ ಗೊತ್ತು, ಗೊತ್ತಾಯ್ತಾ? ಅಪ್ಪ ಯಾವುದೇ ರೀತಿಯಲ್ಲಿ ಭೇದ ಭೇದ ಪ್ರೂವ್ ಮಾಡಿ ತೋರಿಸಿದ್ದೇವೆ. ಈಗ ಸಮವಾಯ ಅನ್ನೋ ಪದ ಎಲ್ಲಿ ಬಂದು ನನಗೆ ಕ್ರಿಯೇಟ್ ಮಾಡಿಕೊಂಡು ತಾನು ಅದರ ಹೊರತು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಮೊದಲೇದಾಗಿ ಯಾರ ಅನುಭವಕ್ಕೂ ಅದು ಬಂದಿಲ್ಲ, ಆದ್ದರಿಂದ ಸಮವಾಯ ಸಂಬಂಧವನ್ನು ಹೇಳೋದಕ್ಕೆ ಹೋಗಬಾರದು ಅಂತೇಳಿ ಖಂಡನೆ ಮಾಡಿದ್ದಾರೆ. ಆದ್ದರಿಂದ ಸರಿಯಲ್ಲ, ಅಷ್ಟೇ ಹೇಳಿ ಸರಿಯಲ್ಲ ಅಂತ ಅಷ್ಟೇ ಹೇಳಿಬಿಟ್ರೆ ಇಲ್ಲಿ ಕಾರಣ ಕೊಡೋದಿಲ್ಲ, ಆ ಬೇರೆ ಗ್ರಂಥದಲ್ಲಿ ಕೊಡ್ತಾರೆ. ತಥಾ ಗುಣಾಧೀನಾಂ ಅನೇಕಾಶ್ರಿತತ್ವ ಜಾತಿಯ ನಿತ್ಯತ್ವ ಅಂತ ನಿರಸ್ತಂ ಭವತಿ. ಯಾವಾಗ ಸಮವಾಯ ಇಲ್ಲ ಅಂತ ಹೇಳಿಬಿಟ್ವೋ ಆಗ ಗುಣಾದಿಗಳು ಅನೇಕ ವಸ್ತುಗಳ ಒಂದೇ ಗುಣ ಅನೇಕ ವಸ್ತುಗಳನ್ನು ಆಶ್ರಯಿಸಿದೆ ಅನ್ನೋ ಕಲ್ಪನೆಯಾಗಲಿ, ಜಾತಿಯೇ ನಿತ್ಯತ್ವ ಜಾತಿ ಅನ್ನೋ ನಿತ್ಯ ಅನ್ನೋ ಕಲ್ಪನೆಯಾಗಲಿ ಉಳಿಯೋದಿಲ್ಲ, ಹೋಗಿಬಿಡುತ್ತೆ ಅಂತ ಹೇಳಿ. ಯಾಕೆ ಸಮವಾಯ ಒಪ್ಪಿದರೆ ಮಾತ್ರ ಉಳಿತಕ್ಕಂಥದ್ದು. ಯಾವಾಗ ಅವನು ಸೆಕೆಂಡ್ ಫ್ಲೋರ್ ಇಲ್ಲ ಅಂತ ಹೇಳಿದ ಮೇಲೆ ಫೋರ್ತ್ ಫ್ಲೋರ್ ಅಂತ ಕೇಳಿದ ಏನಾರ್ಥ ಅದಕ್ಕೀಗ? ಯಾಕೆ ಫೋರ್ತ್ ಫ್ಲೋರ್ ಎಕ್ಸಿಸ್ಟೆನ್ಸ್ ಯಾವಾಗ ಬರ್ತಿತ್ತು? ಸೆಕೆಂಡು ಇದ್ದು ಥರ್ಡ್ ಇದ್ದಲ್ಲಿ ಫೋರ್ತ್ ಬರೋದು. ಸಮವಾಯ ಒಪ್ಕೊಂಡ ಮೇಲೆ ಏನು ಬರ್ತಾ ಇತ್ತು? ಅನೇಕ ಆಶ್ರಿತತ್ವ ಜಾತಿಯ ನಿತ್ಯತ್ವದ ಪ್ರಶ್ನೆ ಬರೋದು. ಕಾನ್ಸೆಪ್ಟ್ಗಳಲ್ಲಿ ಯಾವಾಗ ಹೋಗುತ್ತೆ? ಸಮವಾಯ ಕಾನ್ಸೆಪ್ಟ್ ಒಪ್ಕೊಂಡು ಯಾವಾಗ ಒಪ್ಕೊಳ್ಳಿಲ್ಲ, ನ್ಯಾಚುರಲಿ ಅವೆಲ್ಲ ಏನಾಯ್ತು ಅಲ್ಲಿಗೆ ಬಿದ್ದೋಯ್ತು ಅಂತ ಅರ್ಥ. ಅನ್ಯಥಾ ಸರ್ವ ಅಭೇದಾದಿ ಪ್ರಸಂಗ. ನೀನೇನಾದರೂ ಆ ರೀತಿ ಒಪ್ಕೊಳ್ಳದೆ ಹೋದರೆ ಸಮವಾಯ ಸಂಬಂಧ ಅಂತ ಹೇಳ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು? ಎಲ್ಲ ವಸ್ತುಗಳಿಗೂ ಅಭೇದ ಬರ್ತಿತ್ತೆ ಹೊರತು ಏನು ಬರ್ತಿರಲಿಲ್ಲ, ಭೇದನೂ ಬರ್ತಿರಲಿಲ್ಲ ಮತ್ತು ಭೇದಾಭೇದನೂ ಬರ್ತಿರಲಿಲ್ಲ. ಎಲ್ಲ ವಸ್ತುಗಳು ಏನಾಗ್ಬಿಡ್ತಾ ಇದ್ವು? ಎಲ್ಲ ಒಂದೇ ಆಗಿಬಿಡ್ತಿದ್ವು. ಅದಾಗಿಲ್ಲ, ಆದ್ದರಿಂದ ಸರಿಯಲ್ಲ. ಬ್ರಹ್ಮಸೂತ್ರದಲ್ಲಿ ಸಮತ್ವದ ಅನುವ್ಯಾಖ್ಯಾನಗಳಲ್ಲಿ ಸಮವಾಯ ಅನುಭ್ಯುಪಗಮ ಬ್ರಹ್ಮಸೂತ್ರ ಅದು ಸಮವಾಯ ಅಲ್ಲಿ ಉತ್ತರ ಕೊಡಬೇಕಾದ್ರೆ ಆಚಾರ್ಯ ವಿಸ್ತಾರವಾಗಿ ಅದನ್ನು ಖಂಡನೆ ಮಾಡಿ ಹೇಳ್ತಾರೆ. ಇದಿಲ್ಲ ಅಂತ ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು, ಯಾಕಿಲ್ಲ ಅಂತ ಅಲ್ಲಿ ವಿಶೇಷವಾಗಿ ಅಲ್ಲಿ ಹೇಳ್ತಾರೆ. ಕಷ್ಟ ಮುಗಿಸಿ ಗ್ರಂಥ ಉಪಸಂಹಾರ ಮಾಡ್ತಿದ್ದಾರೆ. ನಾನು ಏತತ್ ಸರ್ವಂ ಪರತಂತ್ರಂ ಇತ್ಯುಕ್ತಂ. ಈಗ ವಾಪಸ್ ಹೋಗಬೇಕು. ನಾನು ಏತತ್ ಸರ್ವ ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿಧಂ ಮತಂ ಅಂತ ಹೇಳಿದಿರಲ್ಲ, ಏತತ್ ಸರ್ವಂ, ಏತತ್ ಸರ್ವಂ ಅಂದ್ರೆ ಯಾವ್ದು ತಗೋಬೇಕೀಗ? ದೇವ್ರನ್ನ ಬಿಟ್ಟು, ದೇವ್ರನ್ನ ಬಿಟ್ಟು ಎಲ್ಲ ಕೂಡ ಪರತಂತ್ರ ಅಂತ ಹೇಳಿಬಿಟ್ರಿ. ಕೋಸವು ಪರಹ, ಆ ಪರ ಯಾರು? ಯತ್ತಂತ್ರಮೇತತ್ ಒಂದು ಪ್ರಶ್ನೆ. ಕಿಂಚ ವಿಷ್ಣು ಜ್ಞಾನಮೇವ ಮೋಕ್ಷ ಸಾಧನಮವಗತಂ ಚಿತ್ ಕಿಮನೇನ ಜ್ಞಾತೇನ ಇತ್ಯತಃ. ಕೋಸವು ಪರಹ ಇತ್ತಂತಂದ್ರೆ ಅದು ಪರ ಯಾರು ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ, ಕಿಂಚ ವಿಷ್ಣು ಜ್ಞಾನಮೇ ಮೋಕ್ಷ ಸಾಧನ ಅವಗತಂ. ಒಟ್ಟು ನೀವು ಇಷ್ಟತ್ತೆ ಹೇಳಿದ್ದೇನು ಗೊತ್ತಾಯಿತು, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಮೋಕ್ಷ ಸಾಧನ ಅಂತ ಹೇಳಿದೆ. ಸಿಬ್ಬಿಡಿ ಉಳಿದೆಲ್ಲ ಬೇಡ ಬೇಡ, ಹಾಗಿದ್ರೆ ಉಳಿದ್ಯಾದ್ರೆ ನಮಗೆ ಬೇಡ, ಯಾವ್ದು ತಿಳ್ಕೊಂಡ್ರೆ ಸಾಕೋ, ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು, ಉಳಿದ ಬಗ್ಗೆ ಏನು ತಿಳ್ಕೋಬೇಕಾಗಿಲ್ಲ ಅಂತ ಯಾಕೆ ಕೇಳಬಾರ್ದು. ತತ್ ಕಿಮನೇನ ಜ್ಞಾತೇನ ಇತ್ಯತಃ, ಇವೆಲ್ಲ ತಿಳ್ಕೊಂಡು ಏನು ಉಪಯೋಗ, ಯಾವುದರಿಂದ ಉಪಯೋಗ ಆಗುತ್ತೋ ಅದನ್ನು ತಿಳ್ಕೋಬೇಕು. ಮೋಕ್ಷಕ್ಕೆ ಸಾಧನ ಆದ ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬಂದರೆ ಸಾಕಲ್ಲ, ಇಷ್ಟೆಲ್ಲ ವಿಷ್ಣು ತತ್ವಜ್ಞಾನ ಯಾತಕ್ಕೆ ಬೇಕು ನಮಗೆ, ಒಂದೇ ತತ್ವಜ್ಞಾನ ಸಾಕಲ್ಲ ಅಂತ ಕೇಳಿದರೆ ಅದು ಉತ್ತರ ಕೊಡ್ತಾರೆ. ಯಯೇ ತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇ ಹಿ ಸಹ. ಯಹ ಯಾವನೋ ಏತತ್ ಪರತಂತ್ರಂತೂ ಸರ್ವಂ, ಏತತ್ ಸರ್ವಂ ಪರತಂತ್ರಂ, ಎಲ್ಲ ಪರತಂತ್ರ ವಸ್ತುಗಳನ್ನು ಕೂಡ ಸದಾ ಯಾವಾಗಲೂ ಕೂಡ ಹರೇಹೇ ವಶಂ, ಹರಿಯ ವಶ ಇತ್ತೇವ ಜಾನಾತಿ ಎಂಬುದಾಗಿಯೇ ತಿಳಿಯುತ್ತಾನೋ ಸಹ ಅವನು ಸಂಸಾರಾತ್ ಮುಚ್ಚತೆ, ಸಂಸಾರದಿಂದ ಬಿಡುಗಡೆ ಹೊಂತಾನೆ. ಆದ್ದರಿಂದ ಉಡು ತಿಳ್ಕೋಬೇಕು ಅಂತಾಯ್ತು ಇಲ್ಲ ಅಂತಾಯ್ತು, ಈಗ ತಿಳ್ಕೊಳ್ಳೇಬೇಕು. ಉಡಿದ್ರೆ ಬರುವ ವಸ್ತು ಜಗತ್ತನ್ನು ತಿಳ್ಕೊಂಡ್ರೆ ಮೋಕ್ಷ ಆಗೋದಿಲ್ಲ, ಆದರೆ ಜಗತ್ತು ಭಗವದ್ ಅಧೀನ ಅಂತ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ. ಅರ್ಥ ಆಯ್ತಾ? ಜಗತ್ತು ಅಂತ ತಿಳ್ಕೊಂಡ್ರೆ ಜಗತ್ತಿನ ಜ್ಞಾನ ಏನಾಗಿ, ಲೋಕದಲ್ಲಿ ಏನಾಗಿದೆ ಇವತ್ತು, ಬೇಕಾಷ್ಟು ಓದ್ತಾರೆ, ಅವೆಲ್ಲ ಸುಳ್ಳೇನೂ ಅಲ್ಲವು. ಬಟ್ ಯಾವುದಕ್ಕೆ ಲೇಟ್ ಮಾಡೋದಿಲ್ಲ ಅದನ್ನವರೀಗ, ದೇವ್ರಿಗೆ ಲೇಟ್ ಆಗೋದಿಲ್ಲ. ಅದರಿಂದಾಗಿನೇ ಅವೆಲ್ಲ ಜ್ಞಾನ ಏನ ಯಾತಕ್ಕೆ ಬಂತ ಅದೆಲ್ಲ ಕೂಡ ವೇಸ್ಟ್ ಆಗೋಯ್ತು. ಉದಾಹರಣೆಗೆ ಹೇಗಾಯ್ತು ಗೊತ್ತಾ, ಅಡಿಷನಲ್ ಶೀಟ್ ತೊಗೊಂಡ ಬರದ ಪರೀಕ್ಷೆಯಲ್ಲಿ ಬರೆದು ಬಿಟ್ಟ, ಅಡಿಷನಲ್ ಶೀಟ್ ತೊಗೊಂಡು 20% ಸೀಟ್ ಬರೆದ ಹಾಕಿಬಿಟ್ಟ, ಅವ್ರು ಟ್ಯಾಗ್ ಮಾಡಿ ಕಟ್ಟಲೇ ಇಲ್ಲ ಅವ್ರು, ಕೊನೆಗೇನಾಯ್ತು ಈಗ, ಒಂದೇ ಸಬ್ಮಿಟ್ ಮಾಡಿದೆ, ಉಳಿದೆಲ್ಲ ಕೃಷ್ಣಾರ್ಪ ಅಲ್ಲೇ ಕೂತಿರ್ತಾವೆ, ಡಸ್ಟ್ಬಿನ್ಗೆ ಹೋಗ್ತದೆ ಅಷ್ಟೇ. ಯಾವುದಕ್ಕೆ ಲಿಂಕ್ ಮಾಡಬೇಕಾಗಿತ್ತು ಅದನ್ನು, ಬೇರೆ ಲಿಂಕ್ ಮಾಡಿಬಿಟ್ಟಿದ್ರೆ ಎಲ್ಲ ವ್ಯಾಲ್ಯೂಯೇಷನ್ ಬರ್ತೀವಿ. ಅದು ಬಿಟ್ಟಿದ್ದಕ್ಕೆ ಏನಾಯ್ತು ಈಗ, ಬರ್ದಿದ್ದಷ್ಟೇ, ಅದು ಭಾಳ ಭಾಳ ಅವ್ರು ಹೊಡ್ಕೋತಿರ್ತಾರೆ, ಇಲ್ಲಿ ಟ್ಯಾಗ್ ಕಟ್ಟಿ ಅಂತ ಹೇಳ್ತಾರೆ ಹೃದಯ ಸಬ್ರೆ, ಅಷ್ಟಾದ್ರೂ ಬುದ್ಧಿ ಹುಡುಗ ಬಿಟ್ಟೋಗ್ಬಿಟ್ಟಿರ್ತಾರೆ, ರಿಜಿಸ್ಟ್ ನಂಬರೇ ಹಾಕಿರಲ್ಲ, ಎರಡೋ ತಲೆಹಟ್ಟಿ ಮಾಡ್ತಿರ್ತಾರೆ. ಅದು ಅಲ್ಲಿ ಹೇಗೆ ತಪ್ಪು ಮಾಡಿದ್ರು, ಇಲ್ಲೂ ಹಾಗೆ ತಪ್ಪು ಮಾಡ್ತಾರೆ. ಅಲ್ಲಿ ಹೇಳೋರೊಬ್ರು ಬೇಕಲ್ಲ, ಇಲ್ಲಿ ಹೇಳೋರೊಬ್ರು ಬೇಕು, ಅದಕ್ಕೆ ಆಚಾರ್ಯ ಹೇಳ್ಕೊಡ್ತಾರೆ. ಇದೆಲ್ಲ ತಿಳ್ಕೋಬೇಕು, ಯಾವುದಕ್ಕೆ ಲಿಂಕ್ ಮಾಡ್ಬೇಕು ಇದನ್ನ, ದೇವ್ರಿಗೆ ಲಿಂಕ್ ಮಾಡಬೇಕು. ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿರಣಂತ ಗುಣ ಪರಮ, ಅದು ಲಿಂಕ್ ಮಾಡೋದು ಅಂದ್ರೆ ಹಾಕಿ. ಎಲ್ಲ ನವಿಲು ಕುಣಿ ಇದನ್ನು ನೋಡಿದ, ಭಾರಿ ಆಶ್ಚರ್ಯ ಪಟ್ಬಿಟ್ಟ, ತಷ್ಟ ಅರ್ಥ ಮಾಡಿಕೊಂಡ. ಈ ಸೃಷ್ಟಿ ಮಾಡಿದವನು ಯಾರು? ಭಗವಂತ. ಅದು ಎಂಥ ಕುಣಿತ ಕಲಿಸಿದ್ರು ಕಲಿಸಿದ್ದಾನೆ ಈ ನವಿಲಿಗೆ, ಕುಣಿತ ಬಂದಿದೆ ಅಂದಮೇಲೆ ಆ ದೇವ್ರು ಸೃಷ್ಟಿ ಮಾಡಿದ ದೇವರಿಗೆ ಏನಿರ್ಬೇಕು, ಅದು ಆ ಗುಣ ಇರಬೇಕು, ಇಲ್ಲದ್ರೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ಗುಣ ಬಂದಾಗಲೂ ಕೂಡ ಆ ದೇವರಲ್ಲ ಗುಣ ಇರಬೇಕು, ಹೊತ್ತಾನೆ. ಅನಂತ ವಸ್ತುಗಳು ನೋಡ್ತಾ ಹೋದಂತೆ ದೇವರಲ್ಲಿ ಏನು ಚಿಂತನೆ ಮಾಡ್ತೇವೆ ನಾವಾಗ, ಇಲ್ಲಿ ಒಂದು ಅವನ ದೇವರಿಂದ ಸೃಷ್ಟವಾದ ಪದ ಇಷ್ಟಿರ್ಬೇಕಾದ್ರೆ ದೇವರ ಶಕ್ತಿ ಎಷ್ಟಿರಬೇಕು, ಇದೆಲ್ಲ ಅರ್ಥ ಮಾಡ್ಕೊತಾ ಹೋಗ್ಬಿಟ್ಟು ಯಾವುದಕ್ಕೆ ಉಪಯೋಗ ಬಂತದ, ಎಲ್ಲ ದೇವ ಮೋಕ್ಷಕ್ಕೆ ಸಾಧನ ಆಗಿದೆ. ಅದು ಬಿಟ್ಬಿಟ್ರೆ ಏನಾಗ್ತಿತ್ತು, ಈಗ ಬರೀ ಅದ್ಭುತ ಅದ್ಭುತ ಅಷ್ಟೇ. ಯಾತಕ್ಕೆ ಅದ್ಭುತ ಮಾಡಿದವನ ಹೆಸರೇ ಇಲ್ಲ, ಆರ್ಟ್ ಗ್ರೇಟರ್ ಹೊಡ್ತಾ ಇರ್ತಾರೆ, ಆರ್ಟಿಸ್ಟನ್ನೇ ಮರೆತುಬಿಟ್ಟಿದ್ದಾರೆ. ಆರ್ಟನ್ನು ಹೊಗಡಿದ್ದು ಹೊಗಡಿದ್ದೇನೆ, ಆರ್ಟಿ ಪ್ರೈಸ್ ಕೊಡ್ತೀರ ಹೋಗಿ ನೀವೀಗ, ಆರ್ಟಿ ಆರ್ಟಿ ಕೊಡ್ತಿರೋ ಪ್ರೈಸ್ ಆರ್ಟಿಸ್ಟಿಗೆ ಕೊಡ್ತಿರೋ, ಆರ್ಟಿಸ್ಟಿಗೆ ಪ್ರೈಸ್ ಕೊಡೋದು ಗೊತ್ತಾಯ್ತಾ. ಬರೀ ಆರ್ಟ್ ನೋಡ್ಕೊಂಡು ಯಾರು ಆರ್ಟ್ ಇಲ್ಲ ಏನು ಮಾಡ್ತಾರೆ, ಓದ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ನೋಡೋದು ಜಗತ್ತನ್ನು, ಗೌರವ ಯಾರಿಗೆ ಕೊಡ್ಬೇಕು ನಾವೀಗ, ಜಗತ್ ಮಾಡಿದ ಪರಮಾತ್ಮರಿಗೆ ಭಕ್ತಿ ಯಾರಲ್ಲಿ ಬರಬೇಕಾಯ್ತೀಗ, ದೇವರಲ್ಲಿ ಭಕ್ತಿ ಬರಬೇಕು. ಅದಕ್ಕಾಗಿ ಉಪಯೋಗ ಬರೋದು ಯಾವಾಗ, ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ. ಆದ್ದರಿಂದ ಹೆಚ್ಚೆಚ್ಚು ಶಾಸ್ತ್ರ ಓದಷ್ಟು ಭಾರಿ ಒಳ್ಳೆಯದೇನೆ, ಆದರೆ ದೇವರು ಲಿಂಕ್ ಮಾಡ್ತಾ ಹೋದರೆ ಜ್ಞಾನ ಭಾರಿ ಜಾಸ್ತಿ ಆಗಿರುತ್ತೆ. ಲಿಂಕ್ ಮಾಡದೆ ಹೋದರೆ ಶಮಯೇವ ಹೀಗೆ ಎಲ್ಲ ವ್ಯರ್ಥ, ಉಪಯೋಗಕ್ಕೆ ಬರಲಿಲ್ಲ ಹಾಗಾಗ್ತಾ ಇದೆ. ಆಧುನಿಕ ವಿದ್ಯೆಯಲ್ಲಿ ಆಗ್ತಿರೋದು 99% ಏನಾಗ್ತಿದೆ ಈಗ ಅದೇನೆ, ವಶಮಿತ್ತೇವ ಜಾನಾತಿ. ಅದು ಅಧ್ಯಾತ್ಮಕ್ಕೆ ಎಲ್ಲಾನು ಲಿಂಕ್ ಮಾಡಬೇಕು ಅಂತ ಹೇಳಿದರೆ ಅಧ್ಯಾತ್ಮನೇ ಕಮರ್ಷಿಯಲ್ ಲಿಂಕ್ ಮಾಡಿಬಿಟ್ರೆ ಏನಾಗುತ್ತಾಗ, ಪೂರ್ತಿ ಹಾಳಾಗೋಯ್ತು, ಇದು ಇನ್ನೂ ಪೂರ್ತಿ ಕೆಟ್ಟ ಹೋಯ್ತಾರೆ. ಹೇಳಿತಾ, ಆ ಕೆಲಸ ಮಾಡಬಾರ್ದು. ವಶವಿತ್ತೇವ ಜಾನಾತಿ ಸಂಸಾರಾತ್ ಮುಚ್ಚೇತೇ ಹಿ ಸಹ, ಅವನು ಸಂಸಾರದಿಂದ ಬಿಡುಗಡೆಯನ್ನು ಕಾಣ್ತಾನೆ. ಹಿ ಅಂತ ಹೇಳಿದ್ರೆ ಶೂರ್, ಅದು ಸಂಶಯನೇ ಇಲ್ಲ. ಹಿ ಎಂಬ ಪ್ರಸಿದ್ಧಿ ಅಂತ ಅರ್ಥ, ಈ ಶಬ್ದಕ್ಕೆ ಪ್ರಸಿದ್ಧಿ ಅಂತ ಅರ್ಥ. ಇನ್ನು ನೋಡಿ, ಯಯೇತತ್ ಪರತಂತ್ರಂತೂ ಸರ್ವಂ, ಪರತಂತ್ರದಲ್ಲಿ ಸರ್ವ ಅಂತ ಹೇಳಿದ್ರಿಂದ ಮಹಾಲಕ್ಷ್ಮಿಯನ್ನು ಸೇರಿಸಿಕೊಂಡು ಕೂಡ ಎಲ್ಲರೂ ಸೇರಿಸ್ಕೋಬೇಕು, ಯಾರನ್ನು ಬಿಡಾಗಿಲ್ಲ. ಒಂದಾಯ್ತು. ಹರೇಹೇ ಸದಾ ವಶಂ, ಈಗ ವಶ ಆಗ ವಶ ಅಂತ ತಿಳ್ಕೊಂಡ್ರೆ ಉಪಯೋಗ ಇಲ್ಲ, ಏನು ತಿಳ್ಕೊಬೇಕೀಗ, ಎಲ್ಲ ಕಾಲದಲ್ಲೂ ವಶ, ಅನಾದಿ ಅನಂತ ಕಾಲದಲ್ಲೂ ಕೂಡ ಎಲ್ಲವೂ ಕೂಡ ದೇವರ ವಶ. ಎರಡಾಯ್ತು. ಮೂರನೇದಾಗಿ, ಹರೇಹೇ ಹರೇಹೇ ಏವ ವಶಂ, ಹರಿಗೇ ವಶ, ಉಳಿದವರಿಗೆಲ್ಲ ಮತ್ತೆ ಹರಾದಿಗಳಿಗೆ ವಶ ಅಂತ ಒಪ್ಪಿಕೊಂಡ್ರೆ ಹೋಯ್ತು ಮತ್ತೆ, ಈಗ ಎಲ್ಲ ಒಪ್ಪಿಕೊಂಡ. ಆದರೆ ರುದ್ರದೇವ ದುರಾದೇವರ ಸರ್ವತೋತ್ವ ಒಪ್ಪಿಟ್ಬಿಟ್ಟ, ಮತ್ತೆ ತಪ್ಪೋಯ್ತು. ಹರೇಹೇ ವಶಮೇವ ಇದು ಹೇಳಿದ್ರಿಂದ, ಉದಾಹರಣೆಗೆ ಸೃಷ್ಟಿ ಬ್ರಹ್ಮದೇವರ ಅಧೀನ, ಲಯ ರುದ್ರದೇವರ ಅಧೀನ, ಸ್ಥಿತಿ ಮಾತ್ರ ವಿಷ್ಣುವಿನ ಅಧೀನ ಅಂತ ತಿಳ್ಕೊಂಡಾಗ ಏನಾಯ್ತು ಅಲ್ಲಿಗೆ, ಸರ್ವಂ ಅಲ್ಲಿ ಬಿಟ್ಟೋಯ್ತು. ಮತ್ತೆ ಈಗ ಸರ್ವಂ ಶಬ್ದಕ್ಕೆ ಎರಡು ಅರ್ಥ ಬಂತು, ಈಗ ಸರ್ವಂ ಪರತಂತ್ರ ಅಂತೂ ಒಂದು ಅರ್ಥ ಈಗ, ಮತ್ತು ಈ ಪರತಂತ್ರ ಸರ್ವಂ ಅಂದ್ರೆ ಸರ್ವಂ ಕಾರ್ಯಂ, ಸೃಷ್ಟಿ ಸ್ಥಿತಿ ಮೊದಲಾದ ಏನೇನಿದೆ ಎಲ್ಲವೂ ಯಾರ ಅಧೀನ, ದೇವರ ಅಧೀನನೇ ಆಗಿದೆ. ಸದಾ ಅಧೀನವಾಗಿದೆ ಅಂತ ಹೇಳಿದ್ರಿಂದ ಈ ಕಲ್ಪದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಕಲ್ಪದಲ್ಲೂ ಅಧೀನವಾಗಿದೆ. ಈ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು, ಈ ಬ್ರಹ್ಮದೇವರು ಈ ಕಲ್ಪದ ಮಾತ್ರ ಸೃಷ್ಟಿ ಮಾಡ್ತಾರೆ, ಮುಕ್ತ ಬ್ರಹ್ಮನ ಸೃಷ್ಟಿ ಮಾಡೋದಿಲ್ಲ. ಗೊತ್ತಾಯ್ತಾ? ಪರಮಾತ್ಮ ಆಗಲ್ಲ, ಪ್ರತಿ ಕಲ್ಪದಲ್ಲೂ ಮಾಡೋದು ಯಾರು? ಅವನೇ. ಸದಾಶಬ್ದಕ್ಕೆ ಪ್ರತಿ ಕಲ್ಪದಲ್ಲೂ ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬರಿಗೂ ಕೂಡ ಅಂತ ಅರ್ಥ ಮಾಡ್ಕೋತಾ ಹೋದರೆ ಅದು ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲ ಒಂದೊಂದು ಹಂತ ತಿಳ್ಕೊಂಡ ಸಾಲದು, ಅದಕ್ಕೆ ಪರಿಪೂರ್ಣವಾಗಿ ತಿಳಿಬೇಕು. ಸದಾ ಈ ರೀತಿ ಸದಾ ಜಾನಾತಿ, ಮತ್ತೆ ಎಂದೋ ಒಂದು ತಿಳ್ಕೊಂಡು ಮರ್ತುಬಿಟ್ಟ, ಉಪಯೋಗ ಇಲ್ಲ. ಮನೆ ಫಸ್ಟ್ ಕ್ಲಾಸ್ ಓದ್ದೆ, ಪರೀಕ್ಷೆಯಲ್ಲಿ ಒಂದೇ ನೆನಪಿ ಬರಲಿಲ್ಲ. ನನಗೆ ಗೊತ್ತು ಸರ್, ಬರಲಿಕ್ಕೆ ಬರೋದಿಲ್ಲ ಅಂದರೆ ನಮಗೆ ಗೊತ್ತು, ನೀನು ಈ ರೀಸತ್ ಪಾಸ್ ಆಗದ್ರೆ ತಮಗೂ ಗೊತ್ತು ಅಂತ ಹೇಳ್ತಾನೆ. ಓದ್ತಾನೆ, ಈ ಬರಲಿಕ್ಕೆ ಬರೋದ್ರೆ ಈಗ ಉಪಯೋಗ ಇಲ್ಲ. ಈಗ ಗೊತ್ತಿದ್ರೆ ಉಪಯೋಗಿಸಿ ಅಲ್ಲಿ ಬರೀಬೇಕಾಗ, ಅದಕ್ಕೆ ಗೊತ್ತಿದ್ರೆ ಸಾಲದು ಏನು ಮಾಡಬೇಕು? ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತರದೇ ಹೋಗ್ಬೇಕು. ಕೆಲವರು ಇರ್ತಾರೆ, ಹೋಮ್ವರ್ಕ್ ಮಾಡಿದ್ರೆ ಮನೇಲಿ ಇಟ್ಟಿದ್ದೀರಿ ಅಂತ ಹೇಳ್ತಿರ್ತಾರೆ. ಹುಡುಗರು ಎಲ್ಲ ಟ್ರಿಕ್ಸ್ ಮಾಡ್ತಾರೆ, ಎಲ್ಲ ಮಾಡಿದ ಸಹ ಬರ್ತಾ ಮನೇಲಿ ಇಟ್ಬಂದ್ಬಿಟ್ಟು ಹೇಳ್ತಾರೆ. ಬುದ್ಧಿವಂತ ಏನು ಮಾಡ್ತಾನೆ, ಅದು ತರೋವರೆಗೂ ಬರಬೇಡ ಅಂತ ಹೇಳ್ತಾರೆ. ಅದು ಈಗಲೇ ಹೋಗಿ ತೊಗೊಂಡು ಬಂತಾನೆ, ಪಜೀತ ಆಗಿರ್ತಾನೆ. ಮನೆ ಹತ್ರ ಇದ್ರೆ ಈಗಲೇ ತೊಗೊಂಡು ಹೋಗ್ಬಿಡ್ತು, ಮತ್ತೆ ಬರೋದೇ ಇಲ್ಲ. ಅವ್ರು ಅಂತ ಬರವೇ ತರಬೇಡ ಅಂತ ಹೇಳಿದ್ರೆ ಬರಲಿಕ್ಕೆ ಆಗೋದಿಲ್ಲ. ಅವ್ರು ಎಷ್ಟು ಟ್ರಿಕ್ಸ್ ಮಾಡಲಿಕ್ಕೆ ಹೋಗ್ತಾರೆ, ಆ ಟೈಪ್ ಉಪಯೋಗಿಲ್ಲ. ಈ ಕಾಲಕ್ಕೆ ಜ್ಞಾನ ಇರಬೇಕು ನಮಗೆ. ಅದು ಎಲ್ಲಿ ಜ್ಞಾನ? ಅಂತ್ಯಕಾಲದಲ್ಲೂ ಜ್ಞಾನ ಇರಬೇಕು, ಅದು ಇಂಪಾರ್ಟೆಂಟ್. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾಶ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಬಿಚ್ಚನಿ. ತಿಳ್ಕೊಂಡು ಬಿಟ್ರೆ ಸಾಲದು, ತಿಳ್ಕೊಂಡು ನಡೆಸ್ತಾನೆ ಇರ್ಬೇಕಾದ. ದೈವಿ ಮತ್ತೊಂದು ಸುಮ್ಮನೆ ಕುತ್ಕೊಂಡ್ರೆ ಹೋಗುತ್ತಾ ಅದು? ಈಚೆ ಎವ್ರಿ ಮೂಮೆಂಟ್ ಏನು ಮಾಡ್ತಿರ್ಬೇಕು? ವೆಹಿಕಲ್ ಮುಂದೋಗ್ಬೇಕಾರೆ ಡ್ರೈವ್ ಮಾಡ್ತಾನೆ ಇರ್ಬೇಕು. ಡ್ರೈವಿಂಗ್ ಸರ್ಟಿಫಿಕೇಟ್ ತೋರಿಸ್ಬಿಟ್ರೆ ಮುಂದೋಗಲ್ಲ ಅದು, ಗೊತ್ತಾಯ್ತಾರೆ. ತಾನೇ ಡ್ರೈವ್ ಮಾಡಿ ತೋರಿಸ್ಬೇಕು. ಎಲ್ಲಿವರೆಗೆ ಮುಂದೋಗ್ಬೇಕು, ಡ್ರೈವ್ ಹೇಗೆ ಮಾಡ್ತಿರ್ಬೇಕು? ಸಾಧನೆ ಅಂದರೆ ಏನದು? ಅಪ್ಲೈ ಮಾಡ್ತಾನೆ ಇರಬೇಕು, ಅದ್ರ ಉಪಯೋಗ ಬರೋದಿಲ್ಲ. ಯಾವ ಕಾಲಕ್ಕೆ ಅಪ್ಲಿಕೇಶನ್ ನಿಲ್ಲಿಸಿಬಿಡ್ತಾನೆ ಅಲ್ಲಿ ವೆಹಿಕಲ್ ಸ್ಟಾಪ್ ಆಗುತ್ತೆ, ಅಥವಾ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಅದರಿಂದ ಸದಾ ಜಾನಾತಿ, ಸದಾ ಅಲ್ಲಿಗೂ ಹೋಗಬೇಕು, ಸದಾ ಇಲ್ಲಿಗೂ ಬರಬೇಕು. ಈಗ ಸದಾ ಜಾನಾತಿ ಎಂಬುದು ಕ್ರಿಯಾಪದ, ಸದಾ ಮೊದಲಕ್ಕೆ ಸೇರಿಸ್ಬಿಟ್ಟು ಏನಾಯ್ತದ ಅಡ್ವರ್ಬ್ ಆಗಿಬಿಡುತ್ತೆ. ಸದಾ ಜಾನಾತಿ, ಸದಾ ತಿಳಿತಾನೆಯೋ ಅವನು ಸಂಸಾರಾತ್ ಮುಚ್ಚೇತೆ, ಸಂಸಾರದ ಬಿಡುಗಡೆ ಹೊಂತಾನೆ. ಏಕವಚನ ಯಾತಕ್ಕೆ ಉಪಯೋಗಿಸಿದ್ರಂದ್ರೆ ಬಿಡುಗಡೆ ಒಂದು ಸಂಖ್ಯೆ ಯಾವಾಗಲೂ ಕಡಿಮೆ ಅಂತ ಹೇಳೋದಕ್ಕೋಸ್ಕರ, ಗೊತ್ತಾಯ್ತಾ? ಒಬ್ಬರು ಅಂತ ಉಪಯೋಗಿಸಿಬಿಟ್ಟಾಗ ಅವನು ಯಾವಾಗಲೂ ಕಡಿಮೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತದ ಸಿದ್ಧೈ, ಸಹಸ್ರೇಶು ಬಹುವಚನ, ಕಶ್ಚಿತ್ ಎಂಬುದೇನದು ಏಕವಚನ. ಯಾತಕ್ಕೆ ಒನ್ ಅಮಾಂಗ್ ಮೆನಿ ಅಂತ ಹೇಳಿದ್ರಿಂದ ಯಾವಾಗಲೂ ಸಾಧಕರ ಸಂಖ್ಯೆ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. ಲೋಕದ ವಿದ್ಯೆಗೆ ಬಡ ಕಡಿಮೆ ಜನ, ಅಪ್ಲಿಕೆಂಟ್ಸೇ ಕಡಿಮೆ, ಪಾಸ್ ಆಗೋರು ಕಡಿಮೆ, ಡಿಸ್ಟಿಂಕ್ಷನ್ ಇನ್ನೂ ಕಡಿಮೆ, ರೆಡಿ ಆಗ್ತಾ ಹೋಗುತ್ತೆ. ಅಧ್ಯಾತ್ಮದಲ್ಲಿ ಇನ್ನೂ ಕಷ್ಟ ಆದ್ರಿಂದ ತುಂಬ ಕಡಿಮೆ ಜನ ಅನ್ನೋದನ್ನು ಸೂಚನೆ ಮಾಡ್ತಾ. ಏತತ್ ಪರತಂತ್ರಂತೂ ಸರ್ವವೇ ಹರಿಸ್ತದ ಇದ್ದೇವ ಜಾನಾತಿ, ತಿಳ್ಕೊಂಡ್ರೇ ಮೋಕ್ಷ ಅಂತ ಹೇಳಿದ್ರಿಂದ ತಿಳ್ಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ. ಏನ್ ತಿಳ್ಕೊಳ್ಳದೆ ಹೋದ್ರೆ? ಸರ್ವಂ ತಿಳ್ಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ. ಹರಿಯ ವಶ ಅಂತ ತಿಳ್ಕೊಳ್ಳೋದ್ರು ಮೋಕ್ಷ ಇಲ್ಲ. ಸದಾವಶ ಅಂತ ತಿಳ್ಕೊಳ್ಳೋದ್ರು ಮೋಕ್ಷ ಇಲ್ಲ. ಈ ಪ್ರತಿಯೊಂದಕ್ಕೂ ಅದು ಅನ್ವಯ ಮಾಡಬೇಕು. ಏವ ಅನ್ನೋದನ್ನ ಅದನ್ನೇ ಉಪನಿಷತ್ತಿನ ಅಂತ ಹೇಳ್ತಾರೆ ವೇದಗಳಲ್ಲೆಲ್ಲ. ತಮೇವಂ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯೆ, ಬೇರೊಂದು ದಾರಿ ಇಲ್ಲ, ತಿಳ್ಕೊಂಡ್ರೆ ಮಾತ್ರ ಉಂಟು, ಇಲ್ಲದೆ ಹೋದ್ರೆ ಮೋಕ್ಷದ ಹೆಸರಿಲ್ಲ. ಇನ್ನೊಂದು ರೀತಿ ಹೋಗ್ಲಿಕ್ಕೆ ಬರುತ್ತೆ ಅಂದ್ರೆ ಇಲ್ಲ, ಮೋಕ್ಷಕ್ಕೆ ಒಂದೇ ದಾರಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ, ಆದ್ದರಿಂದ ಸಬ್ಸ್ಟಿಟ್ಯೂಟ್ ಕೊಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಅವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ, ತಿಳ್ಕೊಂಡ್ರೆ ಮೋಕ್ಷ ಗ್ಯಾರಂಟಿ, ತಿಳ್ಕೊಳ್ಳೋದ್ರೆ ಮೋಕ್ಷ ಇಲ್ಲ ಅಂಬೋದು ಗ್ಯಾರಂಟಿ, ಎಲ್ಲದನ್ನು ಹೇಳ್ತಾ ಹೋಗ್ತಾ. ಇಲ್ಲದೆ ಹೋದ್ರೆ ಅದು ಒಂದು ದಾರಿ ಆಗಿದ್ರೆ ನಾವು ಇನ್ನೊಂದು ಆಪ್ಷನ್ ಹುಡುಕ್ಬೋದಾಗಿತ್ತ. ಅದಿಲ್ಲ, ಗ್ರಾಜುಯೇಟ್ ಆಗ್ಬೇಕೀಗ, ಸೈಜ್ ತಲೆಗೆ ಹತ್ತಲಿಲ್ಲ, ಬೇಯ ಹೋದ್ದೆ, ಅದು ಬಿ ಕಾಮ್ ಹೋದ್ದೆ, ಏನೋ ಒಂದೊಂದು ಗ್ರಾಜುಯೇಟ್ ಆಗ್ಬಿಟ್ಟ ಕೊನೆಗೆ. ಆದ್ರೆ ಇಲ್ಲಿ ಆಗಲ್ಲ, ಮೋಕ್ಷಕ್ಕೆ ಹೋಗಿ ಏನ್ ಬೇಕೀಗ? ಈ ಜ್ಞಾನ ಅಂಬೋದು ಏನಿದು ಬೇಕೇ ಬೇಕು, ಇಲ್ಲದೆ ಹೋದ್ರೆ ಮೋಕ್ಷ ಇಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಮೋಕ್ಷ ಸಿಗಿದವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸಿಕ್ಕೇ ಸಿಗುತ್ತೆ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಕೋರ್ಸ್ ಮುಗಿಸಿ ಮಾಡಿ ಕೆಲಸ ಅಶ್ಯೂರ್ಡ್ ಅಲ್ಲ, ಇಲ್ಲಿ ಮಾತ್ರ ಏನು ಅಶ್ಯೂರ್ಡು, ಮೋಕ್ಷ ಅಶ್ಯೂರ್ಡ್ ಇದೆ. ಅದಕ್ಕೂ ಧೈರ್ಯ ಕೊಡುತ್ತೆ. ಇಲ್ಲ ಅಂಬೋದನ್ನ ಪೂರ್ತಿ ನಾವು ಜ್ಞಾನ ಇಲ್ಲದೆ ಹೋದ್ರೆ ಮೋಕ್ಷ ಇಲ್ಲ ಗಟ್ಟಿ ಮಾಡ್ಕೊಂಡ್ಬಿಟ್ಟು, ಜ್ಞಾನ ಇದ್ರೆ ಮೋಕ್ಷದ ಅಕಸ್ಮಾತ್ ತಪ್ಪುತ್ತೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಮೋಕ್ಷ ಬಂದೇ ಬರುತ್ತೆ ಅಂತ ತಿಳ್ಕೊಂಡಾಗ ನಾವು ಯಾವ ರೀತಿ ಪ್ರಯತ್ನ ಪಡ್ತೇವೆ, ಆಗ ಹೆಚ್ಚು ಶ್ರದ್ಧೆಯಿಂದ ಪ್ರಯತ್ನ ಪಡ್ತೇವೆ. ಯಾವ ಇದ್ದೇ ಇದೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಆ ಮಾತು ತಿಳ್ಕೊಂಡ್ಬಿಟ್ರೆ ಖಚಿತ ಆಯ್ತು. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿ ಸಾಧನೆ ವ್ಯರ್ಥ ಆಗೋದಾಗಿದ್ರೆ ಏನು ಪ್ರಯೋಜನ ಮಾಡಿ ಅದಕ್ಕೆ? ಯದ್ಯಪಿ ಕೇವಲ ಶಾಸ್ತ್ರ ಜ್ಞಾನಂ ನ ಪುರುಷಾರ್ಥ ಉಪಯೋಗಿ ತಥಾಪಿ ಪರಮಪುರುಷಾಧೀನತೆಯ ಅವಗತಂ ಭವತ್ತೇವ ಮೋಕ್ಷ ಸಾಧನ ಇತಿ. ಎಷ್ಟು ಇಂಪಾರ್ಟೆಂಟ್! ಯದ್ಯಪಿ ಕೇವಲ ಅಸ್ಯ ಜ್ಞಾನಂ, ಕೇವಲ ಜಗತ್ತಿನ ಜ್ಞಾನ, ನಾ ಪುರುಷಾರ್ಥ ಉಪಯೋಗಿ, ಪುರುಷಾರ್ಥಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಪುರುಷಾರ್ಥ ಅಂದರೆ ಯಾವುದು? ಮೋಕ್ಷ. ಮೋಕ್ಷಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ತಥಾಪಿ ಆದರೂ ಕೂಡ ಪರಮಪುರುಷಾಧೀನತೆಯ ಅವಗತಂ, ಪರಮಪುರುಷನಿಗೆ ಅಧೀನವಾಗಿದೆ ಅಂತ ಹೇಳಿದಾಗ ಏನಾಗುತ್ತದು? ಭವತ್ತೇವ ಮೋಕ್ಷ ಸಾಧನ, ಮೋಕ್ಷ ಸಾಧನ ಹಾಗೆ ಆಗುತ್ತೆ. ದೇವರಿಗೆ ಲಿಂಕ್ ಮಾಡಿದ ತಕ್ಷಣ ಮೋಕ್ಷ ಸಾಧನತ್ವ ಬಂದೇ ಬಿಡುತ್ತೆ. ವಿದ್ಯಾ ವಿದ್ಯೆ ಆಗೋದು ಯಾವಾಗ? ದೇವರಿಗೆ ಲಿಂಕ್ ಆದ ತಕ್ಷಣ ಏನಾಗುತ್ತದು? ವಿದ್ಯೆ ಆಗಿಬಿಡುತ್ತೆ. ಇಲ್ಲದೆ ಹೋದ್ರೆ ವಿದ್ಯೆನೆ ಮುಖ್ಯ. ಇದಕ್ಕೆ ಲಿಂಕ್ ಆಗ ಎಲ್ಲ ಭೋಗಿಗಳು ಕೂತಿದ್ದಾರೆ ಜನ, ಇಜ್ಜ ನೋಟೋಯ್ತು ಆ ಕಡೆ, ಏನು ಉಪಯೋಗ ಇಲ್ಲ. ಎಲ್ಲ ಭೋಗಿಗಳು ಕೂತಿ ಉಪಯೋಗ ಯಾವಾಗ ಬರುತ್ತೆ ನಿಮಗಾಗ? ಇಂಜಿನ ಲಿಂಕ್ ಆದರೆ ಮಾತ್ರ, ಇಲ್ಲೋದ್ರೆ ಕೂತಲ್ಲೆಲ್ಲ ಫಸ್ಟ್ ಕ್ಲಾಸ್ ಆದರೆ ಸೆಕೆಂಡ್ ಕ್ಲಾಸ್ ಅಷ್ಟೇ, ಅಲ್ಲಿ ಎ ಸಿ ಆದರೆ ಅಷ್ಟೋ ಬಿ ಸಿ ಆದರೆ ಅಷ್ಟೇ, ಅಲ್ಲೇ ಕೂತಿರೋದೆ ಏನು ಉಪಯೋಗ ಇಲ್ಲ, ಲಿಂಕ್ ಆಗಲೇಬೇಕು ಅದಕ್ಕೆ. ಸೊ ಲಿಂಕ್ ಯಾವುದು? ಅಧ್ಯಾತ್ಮ ಜ್ಞಾನ ಲಿಂಕ್ ಅದಕ್ಕೆ. ಅಧ್ಯಾತ್ಮ ಲಿಂಕ್ ಆಗದೆ ಹೋದರೆ ಹುಡುದೆಲ್ಲ ನಡೀತಿರೋದು ಹಾಗೆ ಇವತ್ತು, ಏನೆಲ್ಲ ಒಳನಾಡಿ ಮಾಡಿದ್ದು ಹಾಗೆ ಹುಡುಗರ ಮುಡಿ ಏನೋ ಮಾಡಿದ್ರೆ ಹೇಳ್ತಾನೆ ಇರ್ತಾರೆ, ಇದೇ ಇಲ್ಲ ಮೇನ್ ಇದಕ್ಕೆ. ಏನು ಮಾಡಿ ಏನು ಉಪಯೋಗ ಇಲ್ಲ, ಅದು ಅರ್ಥ ಮಾಡು, ಅವ್ರಿಗೂ ಹೇಳ್ಕೊಡ್ಬೇಕಲ್ಲ, ಇದೆಲ್ಲ ಮಾಡಪ್ಪ ಅದು ನೋಡು ಲಿಂಕ್ ಕಳ್ಕೋಬಾರ್ದು ಅಂತ ಹೇಳಿದ್ರೆ ಅವಾಗ ಏನಾಗುತ್ತಾಗ ಪ್ರತಿ ಸತ್ತಿನೂ ಯೋಚನೆ ಮಾಡ್ತಾ ಇರ್ತಾರೆ. ದೇವಿದ್ದೆ ವೇದಿತೇವಿ ಎಚ್ಚರ ಇರ್ತಾರೆ ಗೊತ್ತಾ, ಹೇಳ್ಬಿಟ್ಟಿರ್ತಾರೆ ರಾತ್ರಿ 2 ಗಂಟೆಗೆ ಇನ್ನೊಂದು ಲಿಂಕ್ ಚೇಂಜ್ ಮಾಡ್ಬೇಕು ಟ್ರೈನ್ ಅಂತ ಹೇಳಿರ್ತಾರೆ. ನಿದ್ದೆ ಬರೋದು ಕೂತು ಎದ್ದು ಕೂತಿರ್ತಾರೆ ಹಾಗೆ ಅವರು, ಯಾವಾಗ ಇಲ್ಲುತ್ತೋ ಯಾವಾಗ ಲಿಂಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಟೆನ್ಷನ್ ಅದು, ಲಿಂಕ್ ಆಗದವ್ರಿಗೆ ಇಷ್ಟು ಕೂತಿದ್ದೆಲ್ಲ ವ್ಯರ್ಥ, ಈಗ ಎಲ್ಲೋ ಹೋಗ್ಬಿಡ್ತಾರೆ, ಮತ್ತೆ ಒಂದು ದಿವಸ ಇಂಟರ್ವ್ಯೂ ಇರ್ತವೆ ಹೋಗ್ಲೇಬೇಕು ಅವನು, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಆಗ ಯಾಕೆ ಆರು ಥರ ಎತ್ತರೆ ಯಾವಾಗ ಎಚ್ಚೆತ್ತಿರ್ತೀವಿ ನಾವು, ಈಗ ಲಿಂಕ್ ಮಾಡ್ಬೇಕಂದು ಗೊತ್ತಿದ್ರೆ ಎಚ್ಚೆತ್ತು ಇರೋ ಕಂಡೆ ಮನವೇ, ರಾತ್ರಿ ಎಲ್ಲೋ ನಿಲ್ಲಿಸುತ್ತೆ ಅಂತ ಹುಷಾರ ಹೇಳಿರ್ತಾರೆ. ಆದ್ರೆ ಇನ್ನೂ ಕೆಲವರು ಇರ್ತಾರೆ ಮಲಗಿಬಿಟ್ಟಿರ್ತಾರೆ, ಅದೇ ಲಿಂಕ್ ಮಾಡುತ್ತೆ, ಅವಾಗ ಯೋಚನೆ ಇಲ್ಲ, ಇವ್ನು ಮರ್ಕೊಂಡಿದ್ರು ಲಿಂಕ್ ಮಾಡ್ಕೊಂಡು ಕರ್ಕೊಂಡ್ಬಿಡ್ತಾನೆ, ಇವ್ನು ಹಿಡಿದು ಹತ್ತು ಪ್ರಕಾರ ಪದ್ಧತಿ ಮರ್ಕೊಂಡ ಲಿಂಕ್ ಆಗೋದಾದ್ರೆ ಮಾತ್ರ ಯೋಚನೆ ಇಲ್ಲ. ಅದು ಕೆಲವು ಜ್ಞಾನಗಳು ಎಂಥದ್ದು ಅಂತ ಕೇಳಿ ಮರೆತರು ಪರವಾಗಿಲ್ಲ, ಸಂಧ್ಯಾವಂದ ಇತ್ಯಾದಿಗಳು ಎಂಥ ಕೆಲಸಗಳವು ಅಪ್ಲಿಕೇಶನ್ ಇರೋದೇ ಅದಕ್ಕವು, ಬೇರೆದಕ್ಕಲ್ಲ. ಉಳಿದ ಕೆಲಸ ಆಗಲ್ಲ, ಅದನ್ನು ಮಾಡಿ ಅಪ್ಲೈ ಮಾಡಬೇಕು ಇದಕ್ಕೆ. ಕೆಲವು ಕೆಲಸಗಳು ಹೇಗಾಗಿರುತ್ತೆ, ಡೈರೆಕ್ಟ್ ಅಪ್ಲಿಕೇಶನ್. ಸಂಧ್ಯಾವಂದ ಯಾವ ರೀತಿ ಮಾಡಕ್ಕೆ ಬರೋದಿಲ್ಲ ನೀವೀಗ, ಕಾಮ್ಯಕರ್ಮ ಸಂಧ್ಯಾವಂದ ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ? ಸಂಧ್ಯಾವಂದ ಯಾವ ಪುಣ್ಯಕ್ಕೆ ಯಾರು ಸಂಧ್ಯಾವಂದ ಸಂಕಲ್ಪ ಸೇರಿಸಿಲ್ಲ, ಏನಂತ ಪುತ್ರ ಪೌತ್ರ ಅಭಿವೃದ್ಧಿ ಅರ್ಥಂ ಸಾಧು ಸಂಧ್ಯಾ ಉಪಾಶಿಷ್ಯ ಹೇಳಿ ಸೇರಿಸಿಲ್ಲ ಅದನ್ನು. ಯಾಕೆ? ಅದಕ್ಕೆ ಡೈರೆಕ್ಟ್ ಸೇರಿಸಿದ್ದಾರೆ ಅಂತ, ಡೈರೆಕ್ಟ್ ಲಿಂಕ್ ಆಗಿಬಿಟ್ಟಿದೆ. ಈ ಪವಮಾನವ ಮಾಡ್ತಾರೆ ಲಿಂಕ್ ಮಾಡ್ಬೇಕು ಅದನ್ನು, ಯಾವ್ದಕ್ಕೆ ಲಿಂಕ್ ಮಾಡ್ಬೇಕು? ಮತ್ತೆ ಈಗ ದೇವ್ರ ಲಿಂಕ್ ಮಾಡಿದ್ರೆ ಮಾತ್ರ ಎಲ್ಲರೂ ಏನಾಗ್ಬಹುದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಹಾಗೆ. ಇದು ಅರ್ಥ ಮಾಡಿಕೊಂಡ್ರೆ ಸಹಜವಾಗಿ ಲಿಂಕ್ ಆಗೋದು ಬೇರೆ, ಪ್ರಯತ್ನ ಪಟ್ಟು ಲಿಂಕ್ ಮಾಡೋದು ಬೇರೆ, ಲಿಂಕ್ ಆಗದೇ ಇರೋದೇ ಬೇರೆ. ಈ ಮಧ್ಯೆ ಕೆಲವು ಭೋಗಿನೇ ಅಲ್ಲ ಲಿಂಕ್ ಮಾಡಕ್ಕೆ ಏನು ಬರುತ್ತೆ ಅದನ್ನೀಗ, ಎಲ್ಲೋ ಬಂದು ರೂಮ್ ಕುತ್ಕೊಂಡು ಲಿಂಕ್ ಮಾಡಕ್ಕೆ ಬರುತ್ತಾ? ಬರೋದಿಲ್ಲ. ಆದ್ರಿಂದ ನಿಷಿದ್ಧ ಕರ್ಮಗಳಲ್ಲೇ ನಾವು ಲಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಕ್ಲಬ್ಗೆ ಹೋಗಿ ಲಿಂಕ್ ಮಾಡ್ತೇವೆ, ವಿಷ್ಣು ಪ್ರೀತಿ ಅರ್ಥ ಕ್ಲಬ್ಗೆ ಹೋಗ್ತೇವೆ, ಹೇಳಕ್ ಬರೋದಿಲ್ಲ. ಯಾತಕ್ಕೆ? ನಿಷಿದ್ಧ ಕೆಲಸ. ಸೊ ಲಿಂಕ್ ಆಗೋದು ಯಾವ್ದು ಯಾವಾಗಲೂ ಕೂಡ ವಿಹಿತ ಕೆಲಸಗಳು ಮಾತ್ರ ಲಿಂಕ್ ಆಗುತ್ತೆ, ಅವ್ರು ನಿಷಿದ್ಧ ಕೆಲಸಗಳು ಏನು ಮಾಡಿದ್ರು ಲಿಂಕ್ ಆಗೋದಿಲ್ಲ. ಅವೆಲ್ಲ ಗೊತ್ತಾದರೆ ಲಿಂಕ್ ಮಾಡಿದ ಮೇಲೆ ಮೋಕ್ಷ, ಇಲ್ಲವಾದ್ರೆ ಇಲ್ಲ. ದ್ವೇ ವಿದ್ಯೆ ವೇದಿತವ್ಯ ಇತ್ಯಾದಿ ಶ್ರುತಿ ಸಿದ್ಧಮಿತಿ ಹಿ ಶಬ್ದೇನ ಸೂಚಯತಿ. ದ್ವೇ ವಿದ್ಯೆ ವೇದಿತವ್ಯ ಇತ್ಯಾದಿ ಶ್ರುತಿ ಸಿದ್ಧಮಿತಿ ಹಿ ಶಬ್ದೇನ ಸೂಚಯತಿ. ಇದನ್ನೆಲ್ಲ ವೇದಗಳಲ್ಲಿ ಹೇಳಿಬಿಟ್ಟಿದ್ದಾರೆ. ದ್ವೇ ವಿದ್ಯೆ ವೇದಿತವ್ಯ, ಎರಡು ವಿದ್ಯೆ ತಿಳಿ, ಲೌಕಿಕ ವಿದ್ಯೆ ತಿಳಿಬೇಕು, ಅಧ್ಯಾತ್ಮಕ್ಕೆ ಲಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಥ ಪರ ಯಯ ತದಕ್ಷರಮಧಿಗಮ್ಯತೆ ಹೇಳಿಬಿಟ್ಟಿದ್ದಾರೆ. ಪರವಿದ್ಯೆ ಆಗೋದು ಯಾವಾಗ? ಅಕ್ಷರಮಧಿಗಮ್ಯತೆ, ದೇವರಿಗೆ ಲಿಂಕ್ ಕೊಟ್ಟಾಗ ಮಾತ್ರ ಪರವಿದ್ಯೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಕರತಲ ಮಿಳಿ ತಾಮಲಕ ಪ್ರಖ್ಯಂ ಯಶ್ಯಾಖಿಲಂ ವಿಶ್ವಂ ಕಮಲಾ ಪರಿವೃಢ ಮಮಲಂ ವಂದೇ ತಂ ವಂದ್ಯ ಪಾದಾಭ್ಯಂ. ಕರತಲ ಮಿಳಿತಾಮಲಕ ಪ್ರಖ್ಯಂ, ದೇವರು ಹೇಗಿದ್ದಾನೆ ಅಂದರೆ ಯಶ್ಯ ಯಾವನಿಗೆ ಅಖಿಲಂ ವಿಶ್ವಂ ಇಡೀ ಜಗತ್ತು ಹೇಗಿದೆ ಗೊತ್ತಾ? ಕರತಲ ಮಿಳಿತ ಆಮಲಕ ಪ್ರಖ್ಯಂ, ಕರ ಕರತಲ, ಕರತಲ ಅಂಗೈ, ಮಿಳಿತ ಅಂದರೆ ಇಟ್ಟಿರತಕ್ಕಂತಹ, ಆಮಲಕ ಅಂದರೆ ನೆಲ್ಲಿಕಾಯಿ, ಪ್ರಖ್ಯ ಅಂದರೆ ಇರತಕ್ಕಂಥದ್ದು. ಯಾರಿಗೆ ಇಡೀ ಜಗತ್ತೆಲ್ಲ ಅಂಗೈಲಿರ್ತಕ್ಕಂಥ ನೆಲ್ಲಿಕಾಯಿ ಅಂತ ಇದೆಯೋ, ಅಂಗೈ ನೆಲ್ಲಿಕಾಯಿ ಹೇಗೆ ಕಾಡುತ್ತೆ ನಮಗೆ? ಈಗ ಏನು ಬೇಕಾದ್ರೆ ಮಾಡಿದಿರ್ಬೋದು, ಎಸಿಬೋದು ಬೇಕಾದ್ರೆ, ಟೋಟಲ್ ಅಂಡರ್ ಕಂಟ್ರೋಲ್, ಗೊತ್ತಾಗುತ್ತೆ ಕಂಟ್ರೋಲ್ ಅಲ್ಲಿ. ಆ ರೀತಿ ಜಗತ್ತೇನಿದೆ ಪರಮಾತ್ಮನ ಕೈಯಲ್ಲಿ ಆ ರೀತಿ ಇದೆ. ಅಂತಹ ಕಮಲಾ ಪರಿವೃಢ ಅಮಲಂ, ಕಮಲಾ ಪರಿವೃಢಂ, ಕಮಲಾಪತಿಯಾದಂತಹ ಅಮಲಂ ನಿರ್ದೋಷ, ಮಲ ಅಂದರೆ ದೋಷ, ನಿರ್ದೋಷ ಅಮಲಂ ನಿರ್ದೋಷನಾದಂತಹ ವಂದ್ಯ ಪಾದಾಬ್ಜಂ, ವಂದೇ ವಂದ್ಯಂ ಸದಾನಂದಂ, ವಂದ್ಯವಾದ ವಂದನೆಗೆ ಅರ್ಹವಾದ ಪಾದ ಕಮಲಗಳನ್ನು ಹೊಂದಿರತಕ್ಕಂತಹ ತಂ ವಂದೇ ಅಂತ ನಾರಾಯಣನನ್ನು ನಮಸ್ಕರಿಸ್ತೇನೆ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಿ ಯಾವುದಕ್ಕೆ ಲಿಂಕ್ ಮಾಡಿದರೆ ಇದಿಷ್ಟು ಕೂಡ ದೇವರಿಗೆ ಲಿಂಕ್ ಮಾಡ್ತಾರೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಯಾವ ಪ್ರತಿ ಕರ್ಮ ಕೂಡ ಸಾರ್ಥಕವಾಗೋದು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ, ಹಾ ಆ ಮಾತಿಗೆ ಅರ್ಥ ಅಲ್ಲಿಗೆ. ಹೌದು ಹೌದು ಹೌದು, ಅದೇ ಅಲ್ಲ ಹೇಳ್ತಾರೆ, ಆ ಎಕ್ಸಾಂಪಲ್ ತಗೋಬಾರ್ದು ಅಂತ ಹೇಳ್ತಿರೋದು. ಈಗ ಆ ನಾನಾದಾರಿ ಅಂತ ಹೇಳುತ್ತೆ, ಯಾವುದಕ್ಕೂ ತೊಗೊಂಡ್ಬಿಟ್ಟು ಮೋಸ ಮಾಡಿಬಿಡ್ತಾರೆ. ಅದು ನಾನಾದಾರಿಗಳು ಯಾವುದೀಗ ಗೂಂಡಾಗೋದು ಒಂದು ದಾರಿನಾ? ಕೆಲಸದ ಹಣ ಸಂಪಾದನೆ ಗೂಂಡಾಗೋದು ಒಂದು ದಾರಿ ಏನಾಗಿದ್ರೆ? ಎಂಥದ್ದು ಕ್ರಿಮಿನಲ್, ಅದು ಅದಾಗಲಿಕ್ಕೆ ಬರೋದಿಲ್ಲ. ದಾನಾದಾರಿಗಳು ಅಂದ್ರೆ ಏನು? ವಿಹಿತವಾದ ದಾರಿ ಆಗ್ಬೋದು, ಇಂದಿನ ಮೆಡಿಕಲ್ ಆಗು, ಇವೆಲ್ಲ ಆಗ್ಬೋದು. ನಾನು ಅಂಥ ದಾನಧಾರಿಗಳೇ ಹೊರತು ಈ ನಾನಾದಾರಿಗಳಲ್ಲ. ಬಟ್ ಅದನ್ನ ಎಲ್ಲ ನಾನಾದಾರಿಯಲ್ಲಿ ಏನು ಸೇರಿಕೊಂಡಿದೆ? ಒಂದು ಜ್ಞಾನ ಅಂತ ಸೇರಿಕೊಂಡಿದೆ. ಹೊತ್ತಾನೆ ಈ ಅಧ್ಯಾತ್ಮ ವಿದ್ಯೆಯಲ್ಲಿ ಏನಿದೆ, ಎಲ್ಲ ದಾರಿ ಎಲ್ಲಿ ಲಿಂಕ್ ಆಗ್ಬೇಕೀಗ? ಅಲ್ಲಿಗೆ ಲಿಂಕ್ ಆಗ್ಬೇಕು, ಇಲ್ಲ ಹೋದ್ರಿ ಅದು ಅದೇಂತ ಎಲ್ಲ ದಾರಿ ಸರಿ ಅಂತ ಹೇಳೋ ಮಾತು ಯಾವುದು ಮಿಸ್ಲೀಡಿಂಗ್ ಅಂದ್ರೆ, ಎಲ್ಲ ಮತಗಳು ಸರಿ ಅಂದ್ರೆ ಲಿಂಕ್ ಮಾಡ್ಲಿಕ್ಕೆ ಹೊರಟ್ಬಿಡ್ತಾರೆ, ಅದು ತಪ್ಪ. ಎಲ್ಲ ಮತಗಳು ಒಂದೇ ರೀತಿ ಹೇಳಿದ್ರೆ ಆಗ್ತಿತ್ತು, ಎಲ್ಲೇ ಇರುತ್ತೆ ಆಗದೆ. ಸೊ ನಾಳೆ ದಿವಸ ಪ್ರಮಾಣ ಲಕ್ಷಣ ಅದು ನೆನ್ಪಿಟ್ಕೊಂಡ್ರಿ, ಪ್ರಮಾಣ ಅಷ್ಟ ಪುಸ್ತಕ ತಂದುಬಿಡಿ, ಮೂಲ ಇರಲೇಬೇಕು. ಟೀಕಾ ಪುಸ್ತಕ ತಂದ್ರೆ ಅಲ್ಲಲ್ಲಿ ಓದ್ಬೋದು, ಎಲ್ಲ ಎಲ್ಲ ಟೀಕಾ ನಿಮ್ಗೆ ಅರ್ಥ ಆಗೋದಿಲ್ಲ, ಅಲ್ಲಲ್ಲಿ ಓದಕ್ಕೆ ಅನುಕೂಲ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದು.